ಕಾರ ಲಘುವಾಯುಸ್ತುತಿಯ ಶ್ಲೋಕ ಇದು. ಲಘುವಾಯುಸ್ತುತಿಯ ಶ್ಲೋಕ ಅಲ್ಲ, ಮಹಾಭಾರತ ಶ್ಲೋಕನ ಅಲ್ಲಿಟ್ಟಿದ್ದಾರಷ್ಟೇ. ಮಹಾಭಾರತ ಮೂಲದ ಶ್ಲೋಕ. ಇಂಥ ಹನುಮಂತನ ಭೀಮನಂತ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಭೀಮಸೇನ ಸಮವೂ ನಾಸ್ತಿ, ಸೇನೆಯೋರುಭಯೋರಪಿ. ಇದು ವಿಶೇಷವಾದಂಥ ಭೀಮನ ಹಿರಿಮೆ. ಅದು ಅರ್ಥ ಸೇನೆಯೋರುಭಯರಪಿ ಯಾತಕ್ಕಂದ್ರೆ ಗೊತ್ತೇನು, ಪಾಂಡವ ಸೇನೆಯಲ್ಲಿ ಯಾರೂ ಇಲ್ಲ ಅಂದುಬಿಟ್ರೆ ಅರ್ಜುನಾದಿಗಳು ಶ್ರೇಷ್ಠ ಅಂತಾಗೋದು. ಕೌರವ ಸೇನೆ ಹೋಲಿಸಿದಾಗೂ ಯಾರೂ ಇಲ್ಲ, ಅಶ್ವತ್ಥಾಮಾಚಾರ್ಯರಿದ್ದಾರೆ, ಅವರಿಗಿಂತ ಮೇಲಿದ್ದಾರೆ ಅಂತ ಅರ್ಥ ಆಗ. ಇಲ್ಲದೆ ಹೋದ್ರೆ ರುದ್ರದೇವರು ಜಾಸ್ತಿ ಅಂತ ಕನ್ಫ್ಯೂಷನ್ ಬರಬಹುದಾಗಿತ್ತು. ಎರಡೂ ಸೇನೆಗಳ ಮಧ್ಯೆ ಇವರಂತೆ ಯಾರೂ ಇಲ್ಲ. ಇದು ಭೀಮನ ಹಿರಿಮೆ. ಅಂತ ಭೀಮಸೇನ ಮಾಡಿದಂತ ದಾಖಲೆ ಯಾರು ಮಾಡಿದ್ದಾರೆ? ಇಲ್ಲಿ ಸಂಜೀವನ ತಂದ್ರೆ ಅಲ್ಲಿ ಸೌಗಂಧಿಕ ತರ್ತಾರೆ, ಅದು ವಿಶೇಷ. ಸಂಜೀವನವನ್ನು ತಂದು ಇಲ್ಲಿ ರಾಮದೇವರ ಸೇವೆಯನ್ನು ಮಾಡ್ತಾರೆ, ಲಕ್ಷ್ಮಣನಿಗೆ ಪ್ರಾಣವನ್ನು ಕೊಟ್ಟರೆ ಸೌಗಂಧಿಕವನ್ನು ತಂದು ದ್ರೌಪದಿಯನ್ನು ಸಂತೋಷಪಡಿಸ್ತಾರೆ ಅಂತ ಒಂದು ವಿಚಿತ್ರವಾದ ಸಾಮರ್ಥ್ಯ. ಇಲ್ಲಿ ಸಮುದ್ರ ಹರ್ತಾರೆ, ಅಲ್ಲಿ ಸೇನಾ ಸಮುದ್ರವನ್ನು ನಾಶ ಮಾಡುತ್ತಾರೆ. ಒಂದಕ್ಕೊಂದು ಪೂರ್ತಿ ಕಂಪ್ಯಾರಿಸನ್. ಅದು ಒಂದು ಇಲ್ಲಿ ಅಶೋಕವನ್ನು ಧ್ವಂಸ ಮಾಡಿದರೆ ದುರ್ಯೋಧನ ಸೈನ್ಯವನ್ನೇ ಧ್ವಂಸ ಮಾಡುತ್ತಾರೆ. ಅಸಾಧಾರಣವಾದ ಸಾಮರ್ಥ್ಯ. ಅಲ್ಲಿ ರಾಮದೇವರ ಮುಂದೆ ಚೂಡಾಮಣಿಯನ್ನು ಒಪ್ಪಿಸಿ ಕೃಷ್ಣಾರ್ಪಣ ಅಂತ ಹೇಳಿದರೆ ರಾಜಸೂಯಾಗದಲ್ಲಿ ಅಗ್ರಪೂಜೆಯನ್ನು ಮಾಡಿಸ್ತಾರೆ. ಇದು ಭಾರಿ ವಿಶೇಷ. ರಾಜಸೂಯಾಗದಂತ ಯಾಗ ಇಲ್ಲ. ಅಲ್ಲಿ ಹಸಿಮಣಿ ಮೇಲೆ ಕೂತಿದ್ದು ದೀಕ್ಷಿತನಾಗಿ ಧರ್ಮರಾಜ, ಕೂಡಿಸಿದ್ದು ಭೀಮಸೇನ. ಅದಕ್ಕೇನೆ ಭೀಮಸೇನ ರಾಜಸೂಯಾಗ ಮಾಡಿದ್ದಾರು ಅಂತ ಕೇಳಿದರೆ ಧರ್ಮರಾಜ ಅಂತ ಹೇಳಬೇಕು, ಮಾಡಿಸಿದ್ದಾರು ಅಂತ ಕೇಳಿದರೆ ಭೀಮಸೇನ ಅಂತ ಹೇಳಬೇಕು. ನಿರ್ಮೃದ್ನನ್ ಅತ್ಯಯತ್ನಂ ವಿಜರವರ ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇತ್ವಂ ಸ್ವಧ್ವರೇವಾ ಪಶುಮಿವ ದಮಯನ್ ವಿಷ್ಣುಪಕ್ಷ ದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ಥಾಸೌ ತಾವತ್ಯಾ ಯೋಜಿ ತೃಪ್ತ್ಯಾ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೆ. ರಾಮ ಸಾಕ್ಷಾತ್ ಶ್ರೀಕೃಷ್ಣನಿಗೆ ಅತಿ ಹೆಚ್ಚು ಸಂತೋಷ ಯಾವಾಗಾಯಿತು ಗೊತ್ತೇನು? ಜರಾಸಂಧನನ್ನು ಒಂದು ಕೃಷ್ಣಾರ್ಪಣ ಅಂತ ಭೀಮ ಅರ್ಪಿಸಿಬಿಟ್ನಲ್ಲ, ಆಗಾದ ಆನಂದ ರಾಮ ಕೃಷ್ಣನಿಗೆ ಎಂದೂ ಆಗಲಿಲ್ಲ, ಅಷ್ಟು ಖುಷಿಪಡಿಸಿದರು. ಈ ಕೆಲಸ ಅರ್ಜುನಾದಿಗಳು ಮಾಡಿದ್ದಲ್ಲ, ಭೀಮಸೇನ ಮಾಡಿದ ಕೆಲಸ. ಅದು ಒಂದು ದುರ್ಯೋಧನನ್ನು ಕೊಂದು ಕೊಲ್ತಾ ಋಷಭಮ್ಮ ಸಮಾನಾನ ಮಿತಿ ಸೂಕ್ತಂ ದದರ್ಶಃ. ದುರ್ಯೋಧನ ತೊಡೆಯನ್ನು ಹೊಡೆದು ಸಂಹಾರ ಮಾಡುತ್ತಾರೆ, ದುಶ್ಯಾತನ ಎದೆಯನ್ನು ಬಗೆದು ರಕ್ತವನ್ನು ಹೀರ್ತಾರೆ. ಈ ಕೆಲಸ ಯಾರು ಮಾಡಲಿಕ್ಕೆ ಸಾಧ್ಯ ಇತ್ತು? ಕಲಿಯನ್ನ ಗೆಲ್ಲಬೇಕಾದ್ರೆ ಹರಿವಾಯುಗಳ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಕಲಿಯನ್ನ ಗೆಲ್ಲೋದು ಅವರಿಬ್ಬರಿಗೆ ಮಾತ್ರ ಸಾಧ್ಯ. ಅದಕ್ಕೆ ದುರ್ಯೋಧನ ಹತನಾಗಿದ್ದು ಅರ್ಜುನಾದಿಗಳಿಂದ ಅಲ್ಲ, ಭೀಮಸೇನಿಂದ ಹತನಾಗ್ತಾ ಇದ್ದಾನೆ. ಇಂಥ ಕೆಲಸವನ್ನು ಮಾಡಿದ ಭೀಮಸೇನ ಕಥೆ ಕೇಳಿದವರಿಗೆ ಅಬ್ಬ ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತಾಗ. ಹನುಮಂತನ ಕಥೆ ಹಾಗೆ, ಭೀಮನ ಕಥೆ ಹೀಗೆ. ಹನುಮಂತನಿಗೆ ಸಮಾನ ಮತ್ತೊಬ್ಬನಿಲ್ಲ ರಾಮಭಕ್ತರಲ್ಲಿ, ಭೀಮನಿಗೆ ಸಮ ಮತ್ತೊಬ್ಬನಿಲ್ಲ ಕೃಷ್ಣ ಭಕ್ತರೊಳಗೆ. ಅಂಥ ಹನುಮಂತನೇ, ಅಂಥ ಭೀಮನೇ ಆದ ವಾಯುದೇವರು ಮಧ್ವಾಚಾರ್ಯರಾಗಿ ಬಂದಿದ್ದಾರೆ ಅಂತ ಕೇಳಿದರೆ ಎಷ್ಟು ಸಂತೋಷ ಪಡಬೇಕಾಗ, ಎಷ್ಟು ಹೆಮ್ಮೆ ಪಡಬೇಕು ಗೊತ್ತೇನು? ಇಂಥ ಹಿರಿಮೆ ಯಾವ ಆಚಾರ್ಯರಿಗಿದೆ ಅಂತ ಕೇಳುತ್ತಾರೆ. ಇಂಥ ಹಿರಿಮೆ ಯಾವ ಆಚಾರ್ಯರಿಗೆ ಉಂಟು? ಅತ್ಯದ್ಭುತವಾದ ಸಾಮರ್ಥ್ಯವನ್ನು ತೋರಿಸ್ತಾ ತ್ರೇಧಾವತಾರ ಭವತಾವನಾಯ ಸತಾಂಬಡಿತ್ತೇತಿ ಆದ್ಯಾಶ್ರುತಿರ್ ಭಗವತಿ ಗುರುಮೇ ನಮಃ ಮುಖ್ಯಾದಿ ಲೋಕಿ ಬಲವಾನ್ ಮತಿರೀಶ ಧೇನಾಹ ನೇತೇತಿ ಪೃಕ್ಷಯಿತಿ ಮಧ್ವಯಿತಿ ಕ್ರಮೇಣ. ತತ್ವಪ್ರದೀಪದಲ್ಲಿ ತ್ರಿವಿಕ್ರಮಂಡಿತಾಚಾರ್ಯ ಬರೀತಾರೆ, ಪೃಕ್ಷೇತಿ ನೇತೇತಿ ಪೃಕ್ಷಯಿತಿ ಮಧ್ವಯಿತಿ ಕ್ರಮೇಣ. ಮೂರು ಅವತಾರಗಳನ್ನು ವೇದ ಹೇಳ್ತಾ ಇದೆ, ಬಡಿತ್ತಾ ಸೂಕ್ತ ವರ್ಣನೆ ಮಾಡ್ತಾ ಇದೆ. ಇನ್ಯಾಕೆ ಸಂಶಯ ಪಡ್ತೀರಿ? ವೇದ ಪ್ರತಿಪಾದ್ಯರಾದ ಗುರುಗಳು ಅಂದ್ರೆ ಮಧ್ವಾಚಾರ ಒಬ್ಬರೇನೆ, ಇದು ನಿಜವಾದ ಆಶ್ಚರ್ಯ. ಇನ್ನೊಬ್ಬ ಯಾರು ವೇದ ಪ್ರತಿಪಾದ್ಯರಾಗಿಲ್ಲ, ಮಧ್ವಾಚಾರ್ಯ ಮಾತ್ರ ವೇದ ಪ್ರತಿಪಾದ್ಯ ಗುರುಗಳು, ಗೆಜೆಟ್ ಆಫೀಸರ್ ಅಂತ ಹೇಳ್ತೇವಲ್ಲ, ವೇದೋಕ್ತವಾದ ಗುರುಗಳು ಮಧ್ವಾಚಾರ್ಯರು. ಮಧ್ವಾಖ್ಯಂ ಮಂತ್ರಸಿದ್ಧಂ ಅಂತ ವಾಯುಸ್ತುತಿ ಪ್ರತಿನಿತ್ಯ ಹೇಳುತ್ತೆ, ಮಂತ್ರಸಿದ್ಧಂ ಅಂತ ಬಂದಿರೋ ಮಾತು. ಮಂತ್ರ ಅಂದ್ರೆ ವೇದಗಳು ಅಂತ ಅರ್ಥ. ವೇದೋಕ್ತವಾದ ಆಚಾರ್ಯ ಮಧ್ವಾಚಾರ್ಯರು. ಅವರು ಭೂಲೋಕದಲ್ಲಿ ಬರಬೇಕಾಯ್ತು, ಯಾತಕ್ಕೆ ಅಂದ್ರೆ ಹೇಳುತ್ತಾರೆ. ಕೃಷ್ಣ ರೂಪದಿಂದ ಭೀಮರೂಪದಿಂದ ಅತ್ಯದ್ಭುತವಾದಂತಹ ದುಷ್ಟ ನಿಗ್ರಹವನ್ನು ಮಾಡಿದ್ದರಿಂದ, ಧರ್ಮ ಸಂಸ್ಥಾಪನೆ ಮಾಡಿದ್ದರಿಂದ ಜ್ಞಾನಂಚ ಸುತ್ರಾತ ಬಲಾನ್ನನಾಶಂ, ಜ್ಞಾನ ಹಾಗೆ ಉಳ್ಕೊಂಡ್ತಂತೆ, ನಾಶವಾಗಲೇ ಇಲ್ಲ. ಒಂದು ಸಮಸ್ಯೆ ಬಂತು, ಅಯೋಗ್ಯರಿಗೂ ಜ್ಞಾನ ಬರೋ ಕಾಲ ಬಂದೋಯ್ತು. ಅಯೋಗ್ಯರಿಗೂ ಜ್ಞಾನ ಬರೋ ಕಾಲ ಬಂದಾಗ ಭಗವಂತ ಅದನ್ನು ತಪ್ಪಿಸಬೇಕು ಅಂತ ಹೇಳಿ ಬುದ್ಧ ರೂಪದಿಂದ ಅವತಾರ ಮಾಡ್ತಾ ಇದ್ದಾರೆ. ಬುಧೈದ್ಯ ವಿಮೋಹಕ ಬುದ್ಧ ಸ್ವರೂಪ ಅಂತ ಹೇಳ್ತೇವಲ್ಲ, ಬುದ್ಧನಾಗಿ ಅವತಾರ ಮಾಡಿ ಬೌದ್ಧ ಮತವನ್ನು ಪ್ರಸಾರ ಮಾಡ್ತಾ ಇದ್ದಾನೆ. ಬೌದ್ಧ ಮತ ಕೆಟ್ಟ ಮತ ಅಲ್ಲ, ಭಾರಿ ಒಳ್ಳೆ ಮತ, ಹೊರಗಿನ ರೂಪದೊಳಗೆ ಕೆಟ್ಟ ಮತ, ಅಂತರಾರ್ಥದಲ್ಲಿ ಭಾರಿ ಒಳ್ಳೆ ಮತ ಅದು. ಒಂದು ಪ್ರಶಾಂತ ವಿದ್ಯಾ ಅಂತ ಕರೆದಿದ್ದಾರೆ ಆಚಾರ್ಯರನ್ನು. ದೇವತೆಗಳೆಲ್ಲ ಅಂತರಾರ್ಥವನ್ನು ತಿಳ್ಕೊಂಡು ಉದ್ಧಾರವಾಗಿ ಬಿಟ್ರು, ದೈತ್ಯರೆಲ್ಲ ಮೋಸ ಹೋಗಿಬಿಟ್ಟು ಹಾಳಾಗಿ ಹೋಗಿಬಿಟ್ರು. ಮುಂದೇನಾಯ್ತಂತೆ, ಪೂರ್ತಿ ಜ್ಞಾನ ಕೆಟ್ಟೋಯ್ತು. ಆಮೇಲೆ ಅಲ್ಲಿ ಪೂರ್ತಿ ಸರಿಯುತ್ತಲ್ಲ, ಪೂರ್ತಿ ಜ್ಞಾನ ಕೆಟ್ಟೋಗೋ ಸ್ಥಿತಿ ಬಂತು. ಆ ಸಮಯಕ್ಕೆ ಬ್ರಹ್ಮಸೂತ್ರಾದಿಗಳಿಗೆಲ್ಲ ಅಪಾರ್ಥ ಮಾಡಕ್ಕೆ ಶುರು ಮಾಡಿದೆ ಜನಗಳೆಲ್ಲ ಕೂಡ. ಬ್ರಹ್ಮಸೂತ್ರಗಳಿಗೆ 21 ದುರ್ಭಾಷ್ಯಗಳು ಬಂದವು. ವೇದಾದಿಗಳನ್ನಂತೂ ಅಪ್ರಮಾಣ ಅಂತ ಹೇಳೋ ಕಾಲ ಬಂದೋಗಿತ್ತು. ಅದೆಲ್ಲ ಸರಿ ಮಾಡಬೇಕಾಗಿತ್ತು. ನಮ್ಮ 2 ಎಕ್ಸ್ಟ್ರಿಮಿಟಿಗಳು ಸರಿ ಮಾಡಕ್ಕೆ ಹೋದ್ರೆ ಪೂರ್ತಿ ಸರಿ ಹೋಗ್ಬಿಡುತ್ತೆ, ಕೆಲಸಕ್ಕೆ ಹೋದ್ರೆ ಪೂರ್ತಿ ಕೆಟ್ಟ ಹೋಗ್ಬಿಡುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡೋದೇ ದೇವತೆಗಳ ಕೆಲಸ. ಯಾರಿಗೆ ತಿಳಿಬೇಕು ಅವ್ರಿಗೆ ಮಾತ್ರ ತಿಳಿಬೇಕು, ತಿಳಿಬಾರದವ್ರಿಗೆ ತಿಳಿಬಾರದು. ಇದು ಭಾರಿ ವಿಶೇಷ. ಇದು ಪೊಲೀಸರಿಗೆ ಆಯುಧ ಬೇಕೇ ಬೇಕು, ಕಳ್ಳರಿಗೆ ಸಿಗಲೇಬಾರದು. ಅದು ಭಾರಿ ವಿಶೇಷ. ಕಳ್ಳರಿಗೆ AK-47 ಕೊಟ್ಟರೆ ಗತಿ ಏನಾಗ್ತದೆ ಲೆಕ್ಕ ಹಾಕಿರಿ. ಅವನು ಬರೀ ನೀಟ್ ಪಿಸ್ತೂಲ್ ಹಿಡ್ಕೊಂಡೇ ಹೆದರಿಸ್ತಿರ್ತಾನೆ. ಅದು AK-47 ಅವ್ರ ಮಿಲಿಟರಿ ಕೈಲಿ ಕೊಡ್ತಾರೆ. ಅದನ್ನು ಇವ್ರ ಕೈಲಿರಬೇಕು, ಅವ್ರ ಕೈಲಿರಬಾರದು. ಇವತ್ತು ಯಾರಿಗೆ ಅಸುರಮೋಹನ ಅಂತ ಅಂದೇ ಆತಕ್ಕಂತೀರಿ ಅಂದ್ರೆ ಲೋಕದಲ್ಲಿ ಹಾಗೆ ಎಲ್ಲರಿಗೆ ಕೊಡಿ ಹಾಗಿದೆ ನೋಡೋಣಂತೆ. ಜ್ಞಾನ ಎಲ್ಲರಿಗೂ ಕೊಡಿ ಅಂತ ಯಾರಾದ್ರು ಕೇಳೋದಾದ್ರೆ, ಶಾಸ್ತ್ರ ಎಲ್ಲರಿಗೂ ಕೊಡಿ ಅಂತ ಯಾರಾದ್ರು ಕೇಳೋದಾದ್ರೆ, ಶಸ್ತ್ರ ಎಲ್ಲರಿಗೂ ಕೊಡಿ ಅಂತ ಹೇಳಿ ಹಾಗಿದ್ರೆ. ಶಸ್ತ್ರ ನಮಗೆ ಕೊಡೋದಿಲ್ಲ, ಮೊದಲು ಲೈಸೆನ್ಸ್ ಇಟ್ಕೊಳ್ಳೋಕೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಶಸ್ತ್ರ ಇಟ್ಕೊಳ್ಳೋಕೆ ಲೈಸೆನ್ಸ್ ಬೇಕಲ್ಲ, ಶಾಸ್ತ್ರ ಇಟ್ಕೊಳ್ಳೋಕ್ಕೂ ಲೈಸೆನ್ಸ್ ಬೇಕು ಅಂತ ಹೇಳಿದ್ದಾರೆ. ಲೈಸೆನ್ಸ್ ಇಲ್ಲದೆ ಶಾಸ್ತ್ರ ಇಟ್ಕೊಳ್ಳೋ ಹಾಗಿಲ್ಲ. ಶಸ್ತ್ರ ಯಾರಿಗೆ ಕೊಡ್ತಾರೆ? ಒಳ್ಳೆ ವ್ಯಕ್ತಿ ಕೈಯಲ್ಲಿ ಶಸ್ತ್ರ ಕೊಡ್ತಾರೆ. ಶಾಸ್ತ್ರ ಯಾರಿಗೆ ಕೊಡ್ತಾರೆ? ಸದಾಚಾರಿಗಳ ಕೈಯಲ್ಲಿ ಶಾಸ್ತ್ರ ಕೊಡ್ತಾರೆ. ದುರಾಚಾರಿ ಶಾಸ್ತ್ರ ಕೊಟ್ಟರೆ ಅವನೇ ಶೂಟ್ ಮಾಡಿಬಿಡ್ತಾರೆ. ಅದು ಮಾಡಿದ್ದಲ್ಲ ನೇಪಾಳ ರಾಜಕುಮಾರ, ಪಟ 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 ಹೊರದಾಕ್ಬಿಟ್ಟ, ಅಪ್ಪ ಅಮ್ಮ ಎಲ್ಲ ಹೊರದಾಕ್ಬಿಟ್ಟ ರೆಡಿ ಅಂತ ಹೇಳ್ಬಿಟ್ಟು. ಆ ಶಾಸ್ತ್ರ ಕೊಡದೆ ಹೋದ್ರೆ ಎಲ್ಲ ಬರುತ್ತಿದ್ರು. ಪಾಪ, ಏನು ಜಗತ್ತಿನ ಪರಮಾಶ್ಚರ್ಯಗಳಲ್ಲಿ ಒಂದು, ಯಾವುದೋ ಒಬ್ಬಳಿಗೋಸ್ಕರ ಪಟ 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 ಹೊರದಾಕ್ಬಿಟ್ಟ, ಮೆಷಿನ್ ಹೊಡೆದು ಬಿಟ್ಟನಲ್ಲ, ಎಂಥ ಪಾಪಿ ಇರಬೇಕು. ಶಸ್ತ್ರ ಒಂದು ಮನೆಯನ್ನು ಕೊಲ್ತದೆ, ಶಾಸ್ತ್ರ ಜಗತ್ತನ್ನೇ ಕೊಲ್ತದೆ ಅಂತ ಹೇಳಿದ್ದಾರೆ. ಆದ್ರಿಂದ ಶಾಸ್ತ್ರ ಭಾರಿ ಹುಷಾರಾಗಿರಬೇಕು. ತಪ್ಪು ಹೋಯ್ತು ಮತ್ತೆ. ಆಗ ಯಥಾ ಪ್ರಕಾರ ಒಳ್ಳೆಯವರಿಗೆ ದಾರಿ ಬೇಕಲ್ಲ. ಆಗ ಪರಮಾತ್ಮ ಎಲ್ಲ ದೇವತೆಗಳು ಕೇಳಿಕೊಂಡ್ರಂತೆ. ದೇವಾಶ್ಚತುರ್ಮುಖ ಮುಖಾಹ, ಬ್ರಹ್ಮಾದಿ ದೇವತೆಗಳು ಹೋಗಿ ಪರಮಾತ್ಮನ ಕೇಳ್ತಾರೆ, ಪರಮಾತ್ಮ ಭೂಲೋಕದಲ್ಲಿ ಸ್ಥಿತಿ ಹೇಗಿದೆ ಗೊತ್ತೇನು? ಮೊದಲೇ ಕಲಿಗಾಲ, ಕಾಲಬಲೇನ ಲೀನಿ. ಕಲಿಗಾಲ ರಾತ್ರಿ ಸಮಯ, ಅದು ಸಾಲದು ಅನ್ನೋ ಹಾಗೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂದೆ. ಮೊದಲೇ ರಾತ್ರಿ, ಅದು ಅಮಾವಾಸ್ಯೆ ಬೇರೆ, ಚಂದ್ರ ಕೂಡ ಇಲ್ಲ, ನಕ್ಷತ್ರ ಇದೆ ಅಂತ ಹೇಳ್ಕೊಳ್ಳೋಕೆ ಮೋಡಗಳು ಬೇರೆ, ಅವು ಕಾಣ್ತಾ ಇಲ್ಲ. ನಾವಿರೋದು ಅರಣ್ಯದೊಳಗೆ, ಇನ್ನೂ ಡೇಂಜರಸ್. ಏನು ಮನೆಯೊಳಗೆ ಮಲಿಕೊಂಡಾರು ಮಾಡ್ಕೋಬಹುದು. ಅರಣ್ಯದಲ್ಲಿದ್ದೇವೆ, ಸಿಂಹ ಹುಲಿ ಮೊದಲಾದ ಪ್ರಾಣಿ ಇವೆ, ಮುಂದೋದ್ರೆ ಕಂದಕಗಳಿವೆ, ಹಾವುಗಳಿವೆ. ಮಧ್ಯರಾತ್ರಿ ಸಮಯ, ಅಮಾವಾಸ್ಯೆ, ಮೋಡ, ಏನ್ ಮಾಡಬೇಕು ಆ ಸಮಯದೊಳಗೆ? ಆಗ ನಮಗೆ ಮೊದಲು ಬೇಕಾಗೋದು ದೀಪ ಬೇಕಾಗತ್ತೊಂದು ಚೂರು. ಅದಕ್ಕೆ ಸೂರ್ಯ ಮುಡಿಗಿದಾಗ ಕತ್ತಲೆ ಬೆಳಕಿನ ಪ್ರಸಂಗ ಬೇಕಲ್ಲ. ಅಂತ ದೀಪ ಹೊತ್ತಿಸೋ ಕೆಲಸ ವಧ್ವಾಚಾರಿ ಭಗವಂತ ಕೊಟ್ಟಂತೆ. ದೀಪವನ್ನ ನಿಜವಾಗ್ಲೂ ದೀಪ ಹಚ್ಚುವ ಯೋಗ್ಯತೆ ಅವ್ರದ್ದು ಒಂದೇನೆ. ಜ್ಞಾನ ದೀಪವನ್ನು ಹಚ್ಚಬೇಕಾದ ಕಾಲ ಬಂದಿದೆ. ಆಗ ಆಚಾರ್ಯರು ಬಂದಿದ್ರೆ ಇದು ಲೈಟ್ ಹೋಗಿರುತ್ತೆ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ರು ಮೆಲ್ಲ ಮ್ಯಾಚ್ ಬಾಸ್ ಕರೀತಾರೆ, ಎಲ್ಲಾ ಕಡೆ ನೋಡ್ತಾರೆ. ಇಮಿಡಿಯೇಟ್ ಆಗಿ ಎಲ್ಲರೂ ಆ ಕಡೆ ನೋಡ್ತಾರೆ. ಚೂರು ಬೆಳಕು ಕಾಣ್ತಾ ಅಲ್ಲ ನೋಡ್ತಾರೆ. ಅಂದ್ರೆ ಅಷ್ಟು ಬೆಳಕು ಕಂಡ್ರೆ ನಮ್ಗೆ ಪ್ರಾಣ ಬಂದಾಗತ್ತ, ಕಣ್ಣು ಕಂಡಾಗತ್ತೆ. ಮಧ್ವಾಚಾರ್ಯರಿಗೆ ಪರಮಾತ್ಮ ದೀಪ ಹೊತ್ತಿ ಅಂತ ಕಳಿಸಿದ್ರೆ ಅವರು ಕಡ್ಡಿ ಬೆಂಕಿ ಕಡ್ಡಿ ಕರೀಲಿಲ್ಲ, ಮತ್ತೆ ಟಾರ್ಚ್ ಹಾಕಲಿಲ್ಲ, ಸೂರ್ಯನೇ ಹುಡ್ಸಿಬಿಟ್ಟಿದ್ದಾರೆ. ಇದು ಆಶ್ಚರ್ಯ. ಮಠ ಮಠ ಮಧ್ಯರಾತ್ರಿಯೊಳಗೆ ಅಮಾವಾಸ್ಯೆಯೊಳಗೆ ಸೂರ್ಯ ಬೆಳಗಿಸಿದಂತ ಏಕಮಾತ್ರ ಆಚಾರ್ಯರು ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರು. ಅದಕ್ಕೆ ಅವರ ನಚ ಮಧ್ವ ಸಮೋ ಗುರು ಹೂ ಅಂತ ಕರೀತಾರೆ. ಪರಮಾತ್ಮ ಅಪ್ಪಣೆ ಮಾಡ್ತಾ ಇದ್ದಾರೆ, ಅವತಾರ ಮಾಡಿ. ನಿಮ್ಮನ್ನ ನಾನಂತಾರ ಅವತಾರ ಮಾಡೋದಿಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ನಾನು ಅವತಾರ ಮಾಡೋದಿಲ್ಲ. ಪರಮಾತ್ಮನಿಗೆ ತ್ರಿಯುಗ ಅಂತ ಹೆಸರು. ತ್ರಿಯುಗ ನಾಥ ಕಲವು ತ್ರಿಯುಗ ಹೂತಿಹಿ ಅನುದ್ದುಭೂಷು. ಬ್ರಹ್ಮದೇವರು ಹೇಳಾಗಿಲ್ಲ, ಬ್ರಹ್ಮಾಣಮಪ್ಯನವತಾರಂ ಅನಾದಿದಿಕ್ಷು. ಅವರಿಗೆ ಅವತಾರ ಇಲ್ಲ, ಇನ್ನೂ ಉಳಿದವರು ಅವತಾರ ಮಾಡಿ ಪ್ರಯೋಜನ ಇಲ್ಲ. ಅದಕ್ಕೆ ಸರ್ವಜ್ಞಮನ್ಯಮನವೇಕ್ಷಸ ಕಾರ್ಯ ವೀರ್ಯಂ ಸ್ವೇರಾನನೋ ಭುವನ ಜೀವನ ಮಾಪಭಾಷೆ. ನೀವು ಅವತಾರ ಮಾಡಿ. ಏನು ಮಾಡಬೇಕು ಅವತಾರ ಮಾಡಿ? ಅವ್ರು ಹೇಳ್ತಾರೆ, ನಮ್ಮ ಜನಗಳಿದ್ದಾರೆ, ಅವರೆಲ್ಲ ಯೋಗ್ಯರಿದ್ದಾರೆ. ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ನನ್ನ ವಿಚಾರ ತಿಳ್ಕೊಳ್ಬೇಕು, ಮೋಕ್ಷಕ್ಕೆ ಹೋಗಬೇಕು ಅಂತ ಕಾಯೋ ಜನಗಳಿದ್ದಾರೆ, ಅಂಥವರಿಗೆ ತತ್ವೋಪದೇಶವನ್ನು ಮಾಡಿ ಅಂತ ಪರಮಾತ್ಮ ಅಪ್ಪಣೆ ಮಾಡಿದರೆ ತಕ್ಷಣ ವಾಯುದೇವರು ಬಂದರಂತೆ. ನಾವೆಲ್ಲ ಉದಾಹರಣೆಗೆ ಬೆಂಗಳೂರಿಗೆ ಹೋಗಿ ಅಂತ ಬೇರೆ ಹೇಳಿ ತಕ್ಷಣ ಹೊರಟುಬಿಡ್ತಾರೆ. ಡೆಲ್ಲಿಗೆ ತಕ್ಷಣ ಹೊರಟುಬಿಡ್ತಾರೆ. ಇಲ್ಲಿಂದ ಯಾವುದೋ ಊರಿಗೆ ಹೋಗಿ ಅಂತ ಕೇಳಿ ನೀನು ಹೋಗು ನೀನು ಹೋಗು ಅಂತ ಶುರು ಮಾಡ್ತಾರೆ. ಏ ನಾನು ಹೋಗೋದಿಲ್ಲ, ಅವ್ರು ಹೋಗಲಿ ಅಂತ ಹೇಳ್ತಾರೆ. ಅಲ್ಲಿ ನೀರಿಲ್ಲ, ಬೆಳಕಿಲ್ಲ, ಯಾರು ಹೋಗ್ತಾರೆ ಅಲ್ಲಿಗೆ? ಬೇರೆ ಹೋಗ್ರಿ ಅಂತ ಹೇಳಿ ರಜಾ ಹಾಕ್ಬಿಡ್ತಾರೆ. ಎಷ್ಟೋದ್ರೆ ರಜಾ ಹಾಕೋಗ್ಬಿಡ್ತಾರೆ ದಾಪತ್ಯ. ಯಾತಕ್ಕೆಂದ್ರೆ ಸ್ಲಮ್ಮಿಗೆ ಹೋಗಕ್ಕೆ ಯಾರು ಇಷ್ಟಪಡೋದಿಲ್ಲ. ಸತ್ಯಲೋಕದವರಿಗೆ ಭೂಲೋಕಕ್ಕೆ ಹೋಗಿ ಅಂದ್ರೆ ಸ್ಲಮ್ಗಿಂತ ಹೋಪ್ಲೆಸ್ ಭೂಲೋಕ, ಸ್ಲಮ್ಗಿಂತ ಹೋಪ್ಲೆಸ್. ವಾಯುದೇವರು ಏನ್ ಮಾಡಿದ ತಕ್ಷಣ ಹೊರಟುಬಿಟ್ರೆ ದೇವರ ಅಪ್ಪಣೆ ಅಂತ ಹೇಳಿಬಿಟ್ಟು. ಎಂಥ ಕರುಣಾಳುಗಳವರು. ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು, ಇಲ್ಲದಿದ್ದರೇನು? ಸ್ವಲ್ಪ ದೂರ ಹೋಗಬೇಕಾದ್ರೆ ಬೇಜಾರಾಗುತ್ತೆ ನಮಗೆ. ಎಂಥ ಡಾಕ್ಟರ್ ಕೂಡ ಮಧ್ಯರಾತ್ರಿ ಕರೆದ್ರೆ ಓಯ್ಯ ಬೆಳಿಗ್ಗೆ ಯಾರು ಬರಬಾರದು ಅಂತ ಕೇಳ್ತಾನೆ. ಪಾಪ ಸುಸ್ತಾಗ್ಬಿಟ್ಟಿರ್ತಾನೆ. ಇವತ್ತು ಸತ್ಯಲೋಕದಷ್ಟು ದೂರದ ಲೋಕ ಇಲ್ಲ. ಭೂ ಭುವ ಮಹಃ ಸ್ವಹ ಮಹಃ ಜನಃ ತಪಃ ಸತ್ಯಂ. ಅತಿ ಮೇಲಿನ ಜಾಗ ಭೂಲೋಕ ಲೋಯೆಷ್ಟು, ಗುಣದಲ್ಲೂ ಎಷ್ಟು ದೂರದಲ್ಲೂ ಲೋಯೆಷ್ಟು. ಅಲ್ಲಿ ಬರಬೇಕು ಅಂದರೆ ಎಷ್ಟು ಸಂಕಟದ ಕೆಲಸ ಅದು ಒಂದು. ಆದರೆ ವಾಯುದೇವರು ಎಂಥವ್ರು ಗೊತ್ತಾ, ಆದೇಶ ಮೌಲಿ ಮುನಿ ಮಜ್ವಲ ಮರಣಮೇನಂ ಬದ್ಧಾಂಜಲಿ ಮರುದ ಅನರ್ಘ್ಯ ಮಧತ್ತ ಮೂರ್ಧ ಹಾರಾವಲೀಮಿವ ಹೃದ ವಿಭುಧೇಂದ್ರ ಯಾಂಚಿರಾಂ ಬಿಭ್ರನ್ ನಿಜಾನನು ಜಿಗೃಕ್ಷು ಅವಾತಿ ತೀರ್ಷತ್. ಪರಮಾತ್ಮನ ಅಪ್ಪಣೆ, ತಕ್ಷಣ ಬಂದಿದ್ದೇ ಕೆಲಸ. ಅಲ್ಲಿ ಲಂಕೆಗೆ ಹೋದರೂ ರಾವಣನ ಊರು, ಇಲ್ಲಿ ಭೂಲೋಕಕ್ಕೆ ಬಂದರೂ ಕಲಿಯ ರಾಜ್ಯ, ಇಲ್ಲಿಗೆ ಬಂದ್ರಂತೆ. ಪರಮಾತ್ಮ ಏನ್ ಮಾಡ್ತಾನೆ, ನನ್ನ ಶಿಷ್ಯ ಬರ್ತಾ ಇದ್ದಾರೆ, ನನ್ನ ಭಕ್ತ ಬರ್ತಾ ಇದ್ದಾರೆ ಅಂತ ಜಗತ್ತಿ ತಿಳಿಸ್ಲಕ್ಕೋಸ್ಕರ ಒಂದು ಉತ್ಸವದಲ್ಲಿ ಅನೌನ್ಸ್ ಮಾಡಿದಂತೆ ಪರಮಾತ್ಮ. ಉಡುಪಿಯೊಳಗೆ ಸಕಲ ಸಂಕ್ರಮಣ ಉತ್ಸವ ಪರ್ಯಾಯ ಎರಡು ವರ್ಷಕ್ಕೊಮ್ಮೆ ಆಗ್ತದೆ, ಸಂಕ್ರಮಣ ಪ್ರತಿ ವರ್ಷ ಆಗ್ತದೆ. ಸಂಕ್ರಮಣ ಉತ್ಸವ ಮಕರ ಸಂಕ್ರಾಂತಿ ಉತ್ಸವ ದಿವಸ ಉಡುಪಿಯೊಳಗೆ ಮೂರು ರಥವನ್ನು ಎಳಿತಾರೆ, ಚೂರ್ಣೋತ್ಸವ ಅಂತ ಬಹಳ ವೈಭವದಿಂದ ಮಾಡ್ತಾರೆ. ಇವತ್ತು ಕೂಡ ಹುಚ್ಚಾಪಟ್ಟಿ ಜನ ಸೇರ್ತಾರಲ್ಲಿ, ಪರ್ಯಾಯ ಜನ ಸೇರದೆ ಸೇರ್ತಾರೆ. ಎಲ್ಲ ನೋಡಿ ರಥವೇ ಜಾಗನೇ ಇರೋದಿಲ್ಲ, ಅಷ್ಟು ಬ್ಲಾಕ್ ಆಗಿರುತ್ತೆ. ಊರು ಎಲ್ಲಾ ಜಾತಿ ಜನ ಸೇರ್ತಾರ, ಅದು ಭಾರಿ ವಿಶೇಷ. ಆ ಉತ್ಸವದಲ್ಲಿ ಅಷ್ಟು ಜನ ಸೇರಿದ್ರಲ್ಲ, ಈ ನಾಸ್ತಿಕ ಯುಗ 21ನೇ ಶತಮಾನ, ಈಗಲೇ ಸೇರ್ತಾರೆ ಅಂದ್ರೆ ಅವಾಗ ಹೇಗೆ ಜನ ಸೇರಿರ್ಬೇಕು ಲೆಕ್ಕ ಹಾಕಿ. ಅದಂತೂ ದೇವರಿದ್ದಾರೆ ಅಂತ ನಂಬಿರೋ ಕಾಲ, ಎಲ್ಲ ಜನ ಸೇರಿದ್ದಾರೆ. ಈ ಉತ್ಸವದೊಳಗೆ ಪೀಕ್ ಆ ಸಮಯದೊಳಗೆ, ಇವತ್ತು ಉಡುಪಿ ಉತ್ಸವದ ಗಮನಿಸಿರಬೇಕು, ಸಂಕ್ರಮಣ ಉತ್ಸವದ ಕಾಲಕ್ಕೆ ಇನ್ನೇ ರಥ ಎಳೆಯುವತ್ತಿ ಸರಿಯಾಗಿ ಗರುಡ ಪಕ್ಷಿಗಳು ಬರ್ತವೆ, ಒಂದೆರಡು ಪ್ರದಕ್ಷಿಣೆಯಾಗಿ ಹೋಗ್ತವೆ, ಯಾರೋ ಗಮನಿಸಿದ್ರೆ ಗೊತ್ತಾಗ್ತದೆ. ಇವತ್ತಿಗೂ ಬರ್ತವೆ ಒಂದು ಉತ್ಸವ, ಬಹಳ ಅಪೂರ್ವ ಉತ್ಸವ ಅಲ್ಲಿ ನಡಿಬೇಕಾದ್ರೆ ಇವತ್ತು ಕಣ್ಣಾರೆ ಕಾಣಬಹುದು ಅದನ್ನು. ಒಳ್ಳೆ ಅಂತ ಸನ್ನಿವೇಶ ಇದ್ದಕ್ಕಿದ್ದಾಗ ಒಂದು ಪ್ರಸಂಗ ನಡೆದೋಯ್ತಂತೆ. ಒಬ್ಬ ವ್ಯಕ್ತಿ ಇದ್ದಾನೆ ಆ ಊರಿಗೆ, ನೆಲ್ನೋನವನು ಹುಚ್ಚ ಅಂತ ತೀರ್ಮಾನ ಮಾಡಿರ್ತಾರ ಅಂತ ಹೇಳಿದ್ರು. ಪ್ರಕೃತ್ಯ ಅಕುಶಲಂ ಪುರುಷಂ ಪ್ರಕೃತ್ಯ, ಆ ಊರಿನ ಭಾರಿ ದಡ್ಡ ಸಿಕ್ಕಾಮಣಿ ಅಂತ ಹೆಸರಾದವನು. ಎಲ್ಲ ಓಡಾಡ್ಕೊಂಡಿದ್ದ, ಇದ್ದಕ್ಕಿದ್ದಾಗ ಅವನು ದೊಡ್ಡ ಗರಡ ಕಂಬ ಇರ್ತಾ ಇದ್ದಾನೆ ಮೇಲಕ್ಕೆ, ಜೋರ ಕಂಬ ಹತ್ತಿದ್ದಾನೆ. ಆ ಕಂಬ ಯಾರು ಹತ್ತದಲ್ಲದು, ಭಾರಿ ಎತ್ತರ ಜಾಸ್ತಿ ಅಗಲ ಕಡಿಮೆ, ಅದು ಎಕ್ಸ್ಪರ್ಟ್ ಹತ್ಬೇಕು, ಬೇರೆಯವ್ರಿಗೆ ಹತ್ಲಕ್ಕೆ ಆಗೋದಿಲ್ಲ. ಸರಸರ ಹತ್ಬಿಟ್ನಂತೆ ನೋಡ್ತಿರ್ಲಿಕ್ಕೆ. ಜನಕ್ಕೆ ಸ್ವಲ್ಪ ಆಶ್ಚರ್ಯ ಬಂತು, ಏನಿವನು ನೆಟ್ಟಗೆ ಓಡಾಡಕ್ ಬರೋದಿಲ್ಲ ಇವನು ಭೂಮಿಯೊಳಗೆ, ಇವನು ಹೇಗೆ ಹತ್ತಿದ ಅಂತ ನೋಡ್ತಾ ಇದ್ದಾರೆ. ಅಲ್ಲಿ ಹೋದ ಇಷ್ಟೇ ಜಾಗ, ಅಲ್ಲಿ ಕುಣಿಲಿಕ್ಕೆ ಶುರು ಮಾಡಿದ್ದಂತೆ, ಜೋರ ಕುಣಿತಾ ಇದ್ದಾನೆ. ಯಾವುದೋ ಹುಚ್ಚುಕುಣಿತ ಅಲ್ಲ, ಅದು ಒಂದು ಶಾಸ್ತ್ರೀಯವಾಗಿ ಕುಣಿತಾ ಇದ್ದಾನೆ. ಪ್ರತ್ಯಯನ್ ನಿಜ ಜನಾನ್ನ ನಿತರಾಮ ನೃತ್ಯತ್, ಜೋರ ಕುಣಿತಾ ಇದ್ದ. ಇರೋದಿಷ್ಟು ಜಾಗ, ಅಲ್ಲಿ ಹುಚ್ಚಾಬಟ್ಟೆ ಫಸ್ಟ್ ಕ್ಲಾಸ್ ಕುಣಿತಾ ಇದ್ದಾನೆ. ಇವನು ಹತ್ತಿದ ಹೇಗೆ, ಕುಣಿತಾನೆ ಹೇಗೆ, ಏನೋ ಆಗಿದೆ ಅಂತ ಜನ ಎಲ್ಲ ಆ ಕಡೆಗೆ ನೋಡಕ್ಕೆ ಶುರು ಮಾಡಿದ್ರು. ಎಲ್ಲಾ ಜನಗಳು ಕೂಡ ಆ ಕಡೆಗೆ ತಮ್ಮ ದೃಷ್ಟಿ ಕೇಂದ್ರೀಕರಿಸ್ತಾ ಇದ್ದಾರೆ. ಆಗ ಘೋಷಣೆ ಮಾಡ್ತಾ ಇದ್ದಾನೆ, ಆಭಾಷ್ಯ ಸೋತ್ರ ಜನತಾಂ ಶಪಥಾನು ವಿದ್ಧಂ ಉಚ್ಚೈರಿದಂ ವಚನ ವಾಯುದೇವರು ಅವತಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾಕೆ ಮುನ್ಸೂಚನೆ ಕೊಟ್ಟ ಅಂತ ಕೇಳಿದ್ರೆ, ಹೇಳ್ತಾರೆ ಪರಮಾತ್ಮ ಅವತಾರ ಮಾಡ್ತಾನೆ ಅಂತ ಹೇಳಿ ಪ್ರತಿ ಸತ್ಯ ಅಶರೀರವಾಡಿ ಮುನ್ಸೂಚನೆ ಕೊಡೋದು ಕೊಡೋದು ವಾಯು 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 ಕೊಡೋದು ಕೊಡೋದು ಮುನ್ಸೂಚನೆ ಮಾಡಿ ಯಾರು ಪ್ರಶ್ನೆ. ಇವನು ಹತ್ತಿದ ಹೇಗೆ, ಕುಣಿತಾನೆ ಹೇಗೆ, ಏನೋ ಆಗಿದೆ ಅಂತ ಜನ ಎಲ್ಲ ಆ ಕಡೆಗೆ ನೋಡಕ್ ಶುರು ಮಾಡಿದ್ರು. ಎಲ್ಲಾ ಜನಗಳು ಕೂಡ ಆ ಕಡೆಗೆ ತಮ್ಮ ದೃಷ್ಟಿ ಕೇಂದ್ರೀಕರಿಸ್ತಾ ಇದ್ದಾರೆ. ಆಗ ಘೋಷಣೆ ಮಾಡ್ತಾ ಇದ್ದಾನೆ, ಆಭಾಷ್ಯ ಸೋತ್ರ ಜನತಾಂ ಶಪಥಾನು ವಿದ್ಧಂ ಧಂ ಉಚ್ಚೈರಿದಂ ವಚನ ಮುದ್ರತ ದೋ 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 ಹೋ 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 ಅದ್ರಲ್ಲಿ ಯಾರಾದ್ರೂ ಹಣೆ ಬರ ಅಷ್ಟೇನೆ. ಕುರುಡರಿಗೆ ಲೈಟ್ ಬಂದ್ರೆ ಅಷ್ಟೇ, ಲೇಟ್ ಹೋದ್ರೂ ಅಷ್ಟೇ. ಆದ್ರೆ ಯಾರಿಗೆ ಅಫೆಕ್ಟ್ ಆಗುತ್ತೆ? ತ್ರಿವಿಕ್ರಮ ಪಂಡಿತಾಚಾರ್ಯರಂತವ್ರು ಕಾಯ್ತಾ ಇದ್ರು, ಶೋಭನ ಭಟ್ಟರಂತವ್ರು ಕಾಯ್ತಾ ಇದ್ರು, ಪದ್ಮನಾಭ ತೀರ್ಥರಾಗೋರು, ಅವರೆಲ್ಲರೂ ಜ್ಞಾನ ಇಲ್ಲ ಜ್ಞಾನ ಇಲ್ಲ ಏನು ಮಾಡೋಣ ಅಂತ ಕಾಯ್ತಾ ಇದ್ರು. ಅವರಿಗೋಸ್ಕರ ಪರಮಾತ್ಮ ಅನೌನ್ಸ್ ಮಾಡಿದ್ದ ಅದನ್ನು. ಎಲ್ಲರಿಗೂ ಹೇಳುವ ಶಾಸ್ತ್ರಾರ್ಥ ಎಲ್ಲರಿಗೂ ಇಲ್ಲ, ಯೋಗ್ಯರಿಗೆ ಮಾತ್ರ ಅದು. ಹಾಗೇನಾಗಿದೆ, ಪಾಜಕ ಅಂತ ಕ್ಷೇತ್ರ, ಅಲ್ಲಿ ದಂಪತಿಗಳು, ಅವರ ಹೆಸರನ್ನೇ ಹೇಳಿಲ್ಲ, ದೊಡ್ಡವರ ಹೆಸರು ಹೇಳೋ ನಮ್ಮಲ್ಲಿ ಪದ್ಧತಿ ಇಲ್ಲ, ಆದ್ರಿಂದ ಅವ್ರ ಮಧ್ಯೆಗೆ ಅವರು ಅಂತ ಕರೆದು ಬಿಟ್ಟಿದ್ದಾರೆ. ಮಧ್ಯೆ ಅಂತ ಅವ್ರ ಹೆಸರಲ್ಲ, ಮನೆತನದ ಹೆಸರು. ಈ ದೇಶಪಾಂಡೆ ಕುಲಕರ್ಣಿ ಅಂತಾರಲ್ಲ ಹಾಗೆ, ಆ ಕಡೆಗೆಲ್ಲ ಅವರು ಮೂಡಿಲ್ಲಾಯ ನಡಿಲ್ಲಾಯ ಹಾಗೆಲ್ಲ ಹೆಸರುಗಳು. ನಡಿಲ್ಲಾಯರು ಮಧ್ಯೆಗೆ ನಡುಮನೆ ಎಂಬ ಬ್ರಾಹ್ಮಣನ, ಮಧ್ಯೆಗೆ ಭಟ್ಟರು ಅಂತ ಒಬ್ಬರು. ಭಟ್ಟರು ಅಂತ ಬಹಳ ಪ್ರಸಿದ್ಧ. ಇವತ್ತು ಭಟ್ಟರು ಅಂದ್ರೆ ಅಡಿಗೆ ಭಟ್ರು ಅಂತ ಆಗಿಬಿಟ್ಟಿದೆ ಕೊನೆಗೆ. ಭಟ್ರು ಅಂದ್ರೆ ಅಡಿಗೆ ಭಟ್ರು, ಕೆಲವೆಲ್ಲ ಶಾಸ್ತ್ರಿಗಳು ಅಂದ್ರೆ ಜ್ಯೋತಿಷಿಗಳು, ಕೆಲವೆಲ್ಲ ಅರ್ಥ ಆಗೋಬಿಡ, ಅದಕ್ಕೆ ಸೀಮಿತ ಆಗಿಬಿಟ್ಟಿದೆ. ಆದ್ರೆ ಅವತ್ತಿನ ಕಾಲದೊಳಗೆ ಭಟ್ಟರು ಅಂದ್ರೆ ದೊಡ್ಡ ವಿದ್ವಾಂಸರು ಅಂತ ಅರ್ಥ. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯಭಿವದಂತಿ ಜನಾ ವಿನೀತಂ. ಎಲ್ಲಾ ಶಾಸ್ತ್ರ ಓದಿದ್ರೆ ಭಟ್ಟ ಅಂತ ಕರೆಯೋದಿಲ್ವಂತೆ. ಎಲ್ಲಾ ಶಾಸ್ತ್ರ ಓದಿ ವಿನಯಾದಿ ಗುಣಗಳನ್ನು ಹೊಂದಿ ಅನುಷ್ಠಾನ ಮಾಡ್ತಿದ್ರೆ ಭಟ್ಟ ಅಂತ ಕರೀತಾರಂತೆ. ಇಷ್ಟರ ಮಟ್ಟಿಗೆ ಹಿರಿಮೆ ಇತ್ತವರಿಗೆ. ಪಾಪ, ತುಂಬಾ ಚೆನ್ನಾಗಿ ಓದಿದವರು. ಅವರಿಗೆ ಮದುವೆ ಆಗಿತ್ತು, ಹೆಂಡತಿ ಹೆಸರನ್ನು ಹೇಳಿಲ್ಲ. ಅವರ ಹೆಂಡತಿ ಹೆಸರು ಬೇರೆ ಕಡೆಗೆ ವೇದವತಿ ಅಂತ ಬರುತ್ತೆ. ಅವರಿಬ್ಬರು ಒಳ್ಳೆ ಅನುರೂಪ ದಾಂಪತ್ಯ ಮಾಡಿಕೊಂಡು ವಾಸ, ಮೂಲತಃ ಅವರು ಉಡುಪಿ ಹತ್ರ ಇದ್ದವರೇನೆ, ಆದರೆ ಯಾವುದೋ ಒಂದು ಕಾರಣದಿಂದ ಅಲ್ಲಿಗೆ ವಲಸೆ ಹೋಗಿರ್ತಾರೆ. ಪಾಜಕ ಕ್ಷೇತ್ರಕ್ಕೆ ವಾಸ ಮಾಡಿಕೊಂಡಿರ್ತಾರೆ. ಅವರು ನಿತ್ಯ ಏನ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಅವರ ಕಥೆ ನಾವು ಯಾತಕ್ಕೆ ಕೇಳಬೇಕು ಅಂದ್ರೆ, ಅಂಥವರ ಮಗನಾಗಿ ಮಧ್ವಾಚಾರ ಅವತಾರ ಮಾಡ್ತಾ ಇದ್ದಾರೆ. ಅಂದಮೇಲೆ ಅವರು ಏನು ಮಾಡಿದ್ದಕ್ಕೆ ಮಗನಾಗಿ ಹುಟ್ಟಿದ್ರು ನಾವು ತಿಳ್ಕೊಂಡು ಬಿಟ್ರೆ, ನಾವು ಏನು ಮಾಡಿದ್ರೆ ಮಧ್ವಾಚಾರ ಶಾಸ್ತ್ರ ಓದ್ಲಕ್ಕೆ ಬರ್ತದೆ ಅಂತ ನಮಗೆ ಅರ್ಥವಾಗ್ತದೆ. ಅವರ ಅರ್ಹತೆ ಏನು ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಹೇಗೆ ಬದುಕಬೇಕು ಅಂತ ನಮಗೆ ಅರ್ಥವಾಗ್ತದೆ. ಮೂರ್ಲೋಕದ ಗುರುಗಳು, ಮುಖ್ಯ ಪ್ರಾಣ ದೇವ, ಅಂಥವ್ರು ಇವರ ತಂದೆ ತಾಯಿಗಳು ಅಂತ ಅನಿಸ್ಕೊಳ್ಳೋ ಈ ಭಾಗ್ಯ ಇವರಿಗೆ ಕೊಟ್ಟರು ಅಂತ ಕರೆದ್ರೆ ಏನೋ ಒಂದು ಮಾಡಿರ್ಬೇಕು. ಅವರು ಏನು ಮಾಡಿದ್ರು ಅಂದ್ರೆ ಹೇಳ್ತಾರೆ, ಪ್ರತಿನಿತ್ಯದಲ್ಲೂ ಕೂಡ ಮಧ್ಯೇಗ ಭಟ್ಟರು ದೊಡ್ಡ ಪ್ರವಚನಕಾರರು, ಒಳ್ಳೆ ಪುರಾಣಿಕ ಆಚಾರ್ಯರವರು. ಪ್ರತಿನಿತ್ಯ ಪಾಜಕದಿಂದ ಉಡುಪಿಗೆ ಹೋಗ್ತಾ ಇದ್ರಂತೆ. ಉಡುಪಿಗೆ ಹೋಗಿ ಅಲ್ಲಿ ಗೋವಿಂದ ಸುಂದರ ಕಥಾ ಸುಧಯಾಸನ್ ಋಣಾಂ ಆನಂದ ಎನ್ನ ಕಿಲ ಕೇವಲ ಮಿಂದ್ರಿಯಾಣಿ, ಅನೇಕ ಮಾತುಗಳನ್ನು ಹೇಳುತ್ತಾರೆ. ಇವರು ನೋಡಿದರೆ ಸನ್ಮಧ್ಯಗೇಹ ಕುಲಮೌಲಿ ಮಣಿಹಿ ದ್ವಿಜೋಹುತ್, ಶ್ರೇಷ್ಠ ವಂಶದಲ್ಲಿ ಹುಟ್ಟಿದವರು. ಆ ಹೆಂಡತಿಯಾದವಳು ಒಳ್ಳೆ ಶ್ರೋತ್ರಿಯಳಾದ ಕನ್ಯೆ. ಒಳ್ಳೆ ಮನೆತನದಲ್ಲಿ ಹುಟ್ಟಿದ ಇವರು, ಒಳ್ಳೆ ಮನೆತನದಲ್ಲಿ ಹುಟ್ಟಿದ ಅವರು, ಅವರಿಬ್ಬರಿಗೂ ಮದುವೆಯಾಯಿತು. ಅವರ ಮನೆಯಲ್ಲಿ ಮಧ್ವಾಚಾರ್ಯರು ಬಂದರು. ವಂಶಶುದ್ಧಿ ಇರಬೇಕು ಅಂತ ಅರ್ಥ. ವಂಶವನ್ನ ಯಾರು ಶುದ್ಧವಾಗಿ ಇಟ್ಟುಕೊಳ್ಳೋದಿಲ್ಲ ಅವರಿಗೆ ಮಧ್ವಶಾಸ್ತ್ರ ಯೋಗ ಯೋಗ ಬರೋದಿಲ್ಲ ಅಂತ ತಾತ್ಪರ್ಯ. ಇವತ್ತು ಅದೇ ಹೋಗ್ತಾ ಇದೆ. ದಿನ ಬೆಳಗಾದರೆ ಎಂತೆಂಥ ಮದುವೆ ಆಗುತ್ತೆ ಅಂದ್ರೆ ನಂಬಲಿಕ್ಕೆ ಆಗೋದಿಲ್ಲ. ಹಿಂದೆ ಕೆಲವೆಲ್ಲ ಕಲುಪಿಸಿ ತಿಂದೆ ಗುಟ್ಟುಗುಟ್ಟ ಮದುವೆ ಆಗ್ತಿತ್ತು. ಇವತ್ತು ಇನ್ವಿಟೇಷನ್ ಕೊಡ್ತಾರೆ ಗೊತ್ತೇನು, ಇಂಥ ಜಾತಿ ವರ್ಣೆ ಇಂಥ ನಮ್ಮನ್ನು ಕೊಟ್ಟು ಮಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೇವೆ ನೀವು ಬನ್ನಿ ಅಂತ ಪ್ರಿಂಟ್ ಮಾಡಿಸ್ತಾರಂತ ಕಾಲ ಬಂದಿದೆ. ಇವತ್ತು ಹೇಳೋ ಕೇಳೋರು ಬೇರೆ ಲೌಕಿಕ ಇದ್ದಾರೆ, ಧರ್ಮಶಾಸ್ತ್ರ ಹೇಳೋರು ಕೇಳೋರಿಲ್ಲ, ನಾನು ಕಾಲ ಬಂದು ಹೋಗಿಬಿಟ್ಟಿದೆ ಧೈರ್ಯವಾಗಿ. ಎಂಥ ಆಶ್ಚರ್ಯ ಇದು! ಮುಂದೆ ಸಮಾಜ ಏನಾಗಬಹುದು ಯೋಚನೆ ಮಾಡಿ. ಇದು ಶಾಸ್ತ್ರ ಬಿಟ್ಟುಬಿಡಿ, ಲೋಕದೃಷ್ಟಿಯಿಂದ ಕೂಡ ನಮ್ಮ ಜನ ಜನಪ್ರೀತಿ ಏನೇನೋ ಮಾತಾಡ್ತಾರೆ ಹೊರತು ವೈಜ್ಞಾನಿಕ ವಿಚಾರ ಮಾಡಿದರೆ ಶಾಸ್ತ್ರ ಹೇಳುತ್ತಲ್ಲ. ಶುದ್ಧ ವಂಶದಲ್ಲಿ ಹುಟ್ಟ ಮಕ್ಕಳಿಗಿರ್ತಕ್ಕಂಥ ಬುದ್ಧಿ ಶುದ್ಧವಾದ ಬುದ್ಧಿ ಇರ್ತದೆ. ಬರೀ ಬುದ್ಧಿವಂತ ಹುಟ್ಟಿದ್ರೆ ಸಾಲದು, ಪರ್ವರ್ಟೆಡ್ ಆಗಿ ಹುಟ್ಟಿದ್ರೆ ಏನ್ ಮಾಡ್ಬೇಕು ಅದರಿಂದ ತಗೊಂಡು? ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಭಾರಿ ಡೇಂಜರಸ್ ಅದು. ಸಾತ್ವಿಕವಾದ ಬುದ್ಧಿ ಹುಟ್ಟಬೇಕಾದ್ರೆ ಒಳ್ಳೆ ಮದುವೆ ಆಗಬೇಕು, ಇಲ್ಲದವರು ಮದುವೆ ಆಗೋದಿ, ಒಳ್ಳೆ ಮಗ ಹುಟ್ಟೋದಿಲ್ಲ. ಅದಕ್ಕೇನೆ ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಸತ್ಕುಲ ಪ್ರಸೂತರಾದವರು, ಅವರು ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಒಳ್ಳೆ ವಂಶದಲ್ಲಿ ಹುಟ್ಟಿದ್ರೆ ಸುಮ್ಮನೆ ಕೊಡಬಾರದು, ಸಾಧನೆ ಮಾಡ್ತಾ ಇದ್ದಾರೆ. ಉಡುಪಿ ಹೋಗಿ ಪ್ರವಚನ ಮಾಡ್ತಾ ಇದ್ರಂತೆ. ಏನು ಪ್ರವಚನ ಮಾಡ್ತಿದ್ರು? ಗೋವಿಂದ ಸುಂದರ ಕಥಾ ಸುಧಯಾಸನ್ ಋಣಾಂ ಆನಂದಯನ್ನಖಿಲ ಕೇವಲ ಮಿಂದ್ರಿಯಾಣಿ ಕಿಂತು ಪ್ರಭೋ ರಜತಪೀಠ ಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ಎಷ್ಟು ಒಳ್ಳೆ ಶ್ಲೋಕ ಅದು ಒಂದು. ಪ್ರತಿನಿತ್ಯ ಪ್ರವಚನ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಪ್ರವಚನ ಮಾಡ್ತಿದ್ರು ಅಂದ್ರೆ, ಅಲ್ಲಿರೋ ಕೇಳಿದ ಜನ ಸಂತೋಷ ಪಡ್ತಿದ್ರು ಅಲ್ಲ, ಅಲ್ಲಿದ್ದ ದೇವತೆಗಳು ಸಂತೋಷ ಪಡ್ತಿದ್ರು, ಅಂತ ಪ್ರವಚನ ಮಾಡ್ತಿದ್ದಾರಂತ. ಪ್ರವಚನ ಮಾಡೋರೆ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. ಇದರೊಳಗೆ ಜನ ಮೆಚ್ಚೋ ಪ್ರವಚನ ಮಾಡಬೇಡಿ, ಜನಾರ್ದನ ಮೆಚ್ಚೋ ಪ್ರವಚನ ಮಾಡಿ ಅಂತ ಹೇಳುತ್ತಾರೆ. ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ. ದೇವರು ಮೆಚ್ಚಿದ್ರೆ ಜನ ಮೆಚ್ಚೇ ಮೆಚ್ಚುತ್ತಾರೆ. ಜನ ಮೆಚ್ಚುತ್ತಾರೆ ಅಂತ ಏನೋ, ರೋಗಿ ಮೆಚ್ಚುತ್ತಾನೆ ಅಂತ ಹೇಳಿ ನೀನು ಕಾಶಿ ಅಲ್ವಾ ತಿನ್ನು ಬೊಂಡ ತಿನ್ನು ಅಂತ ಹೇಳಿಬಿಟ್ರೆ ನಾಳೆ ಗತಿ ಏನಾಗಬೇಕು? ಇದು ರೋಗಿ ಮೆಚ್ಚೋದನ್ನು ಹೇಳಬಾರದು, ರೋಗಿ ವಾಸಿ ಆಗೋದನ್ನು ಹೇಳಬೇಕು. ವಾಸಿಯಾಗೋದನ್ನು ಔಷಧಿ ಅಂತಾರೆ ಹೊರತು ಎಂಟರ್ಟೈನ್ಮೆಂಟ್ ಬೇರೆ, ಎಂಜಾಯ್ಮೆಂಟ್ ಬೇರೆ, ಎನ್ಲೈಟನ್ಮೆಂಟ್ ಬೇರೆ. ಜನಗಳಿಗೆ ಜ್ಞಾನ ಬರೋ ರೀತಿಯ ಪ್ರವಚನ ಮಾಡಬೇಕೇ ಹೊರತು ಮನಸ್ಸಿಗೆ ವಿಕಾರ ಹುಟ್ಟಿಸೋ ಪ್ರವಚನ ಮಾಡಬಾರದು. ಅದಕ್ಕೆ ಹೇಳುತ್ತಾರೆ ಆನಂದ ಎನ್ನ ಕಿರ ಕೇವಲ ಇಂದ್ರಿಯಾಣಿ. ಮಧ್ಯಗೇರ್ ಪ್ರವಚನ ಅಂದ್ರೆ ಮಧ್ಯಗೇರ್ ಪ್ರವಚನವೇ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಅನಂತೇಶ್ವರ ದೇವರ ಗುಡಿಯಲ್ಲಿ ಇನ್ನು ಕೃಷ್ಣ ಮಠ ಇರಲಿಲ್ಲ, ಆಗ ಕೃಷ್ಣ ದೇವಸ್ಥಾನ ಇರಲಿಲ್ಲ, ಆಚಾರ ಬಂದ ಮೇಲೆ ಬಂತದು. ಒಂದು ಅನಂತೇಶ್ವರ ದೇವಸ್ಥಾನ ಪ್ರವಚನ ಮಾಡಿದ್ವಿ, ದೊಡ್ಡ ದೇವಸ್ಥಾನ ಅದು, ತುಂಬಾ ಜನ ಕೇಳ್ತಾ ಇದ್ದಾರೆ, ನಿತ್ಯ ಮಾಡ್ತಾ ಇದ್ರು. ದೇವರು ಕೇಳಲಿ, ದೇವರಿಗೆ ಅನುಗ್ರಹ ಮಾಡಲಿ ಅಂತ ಅವರು ಪ್ರವಚನ ಮಾಡ್ತಾ ಇದ್ರು ಪಾಪ. ಆಗ ನೋಡಿ ಸ್ವಾರಸ್ಯ ಏನಿದೆ ಗೊತ್ತಾ, ಅವ್ರು ಯಾರ್ದೋ ಕಥೆ ಹೇಳ್ತಿದ್ದಿಲ್ಲ, ಗೋವಿಂದ ಸುಂದರ ಕಥಾ ಸುಧಯ, ಗೋವಿಂದನ ಕಥೆ ಹೇಳ್ತಾ ಇದ್ರು, ಕೃಷ್ಣನ ಕಥೆ ಹೇಳ್ತಾ ಇದ್ರು, ಭಾಗವತಾದಿಗಳನ್ನ ಹೇಳ್ತಾ ಇದ್ರು. ಅದಕ್ಕೆ ಅವರಿಗೆ ಭಗವದ್ಭಕ್ತನಾದ ಮಗ ಹುಟ್ಟಿ ಬರ್ತಾ ಇದ್ದಾನೆ, ಪ್ರವಚನ ಸೇವೆ ಮಾಡ್ತಿದ್ರು ಅಂತ ಅರ್ಥ. ಪ್ರವಚನ ಸೇವೆ ಮಾಡಿದ್ದರ ಫಲ ಮಧ್ವಾಚಾರ್ಯ ಹುಟ್ಟಿ ಬರ್ತಾ ಇದ್ದಾರೆ. ಇವರು ಪ್ರವಚನ ಮಾಡಿದ್ದಕ್ಕೆ, ಇವರು ಪ್ರವಚನ ಮಾಡಿದ್ದು ಅಲ್ಲಿ ಕೂತ ನೂರಾರು ಜನಕ್ಕೆ, ಹುಟ್ಟಿದ ಮಗ ಲೋಕಕ್ಕೆ ಪ್ರವಚನ ಮಾಡುವ ಹುಟ್ಟಿ ಬರ್ತಾ ಇದ್ದಾರೆ. ಎಂಥ ಭಾಗ್ಯ ಇದು. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮತಿತವ್ಯಂ. ಸಾವಿರ ಕೆಲಸಗಳನ್ನು ಮಾಡಲಿ, ಜ್ಞಾನ ಕಾರ್ಯಕ್ಕೆ ಸಮ ಆಗೋದಿಲ್ಲದು. ಸಾವಿರ ಕೆಲಸಗಳನ್ನು ಮಾಡಿದ್ರು ಜ್ಞಾನ ಕಾರ್ಯದ ಮಹತ್ವನೇ ಬೇರೆ. ಅದನ್ನು ಮಾಡಿದ್ದಕ್ಕೆ ಜ್ಞಾನಾಭಿಮಾನಿನೇ ವಾಯವೇ ನಮಃ, ವಾಯುದೇವರ ಅವತಾರ ಮಾಡಿ ಬರ್ತಾ ಇದ್ದಾರೆ. ಇವತ್ತು ನಮಗೆ ಜ್ಞಾನ ಬರಬೇಕು ಅಂತ ಉಳಿದೆಲ್ಲ ಕೆಲಸಗಳನ್ನು ಬಿಡಬಾರದು, ಮತ್ತೆ ಹೆಚ್ಚು ಕೆಲಸ ಜ್ಞಾನ ಕಾರ್ಯವನ್ನು ಮಾಡಬೇಕು. ಅದು ಬಹಳ ವಿಶೇಷ. ಅದರ ಫಲವಾಗಿ ಅಂತ ಮಗ ಹುಟ್ಟಿದ್ರು. ಇನ್ನೊಂದು ಅರ್ಥ ಇದೆ, ಗೋವಿಂದ ಸುಂದರ ಕಥಾ ಸುಧಯ. ಗೋವಿಂದನ ಕಥೆ ಸುಂದರ ಕಥೆ ಅಂತ ಒಂದರ್ಥ. ಇನ್ನೊಂದರ್ಥ ಗೋವಿಂದಶ್ಚ ಸುಂದರಶ್ಚ ಗೋವಿಂದ ಸುಂದರೌ ತಯೋ ಕಥಾ ಸುಧಯ. ಗೋವಿಂದನ ಕಥೆ ರಾಮ ಕೃಷ್ಣನ ಕಥೆ, ಸುಂದರ ಅಂದ್ರೆ ಸುಂದರಕಾಂಡ ಹನುಮಂತ, ಹನುಮಂತನ ಕಥೆ ರಾಮಾಯಣ ಹೇಳ್ತಾ ಇದ್ರು ಅವರು. ಅದಕ್ಕೆ ಸುಂದರ ಹನುಮಂತ ದೇವರ ಮಗ ಹುಟ್ಟಿ ಬಂದ್ಬಿಟ್ಟರು, ಅದೊಂದು ಭಾಗ್ಯ. ಈ ರೀತಿಯಾಗಿ ಪ್ರವಚನ ಒಂದೆರಡು ದಿವಸ ಮಾಡಲಿಲ್ಲ, ಜೀವನ ಪೂರ್ತಿ ಮಾಡಿದ್ದು ಮಾಡಿದ್ದೆ. ನಿತ್ಯ ಸ್ವಲ್ಪ ದೂರ ಹೋಗೋದಲ್ಲ, ವಾಚಕದಿಂದ ಉಡುಪಿ ಹೋಗಬೇಕು. ಇವಾಗ ಶಾರ್ಟೆಸ್ಟ್ ರೂಟಲ್ಲಿ ಐದು ಮೈಲ್ ಆಗ್ತದೆ, ಸುಮಾರು 9-10 ಕಿಲೋಮೀಟರ್ ಆಗ್ತದೆ. ಪ್ರತಿನಿತ್ಯ ಹೋಗಿ ಬರಬೇಕು ಅಲ್ಲಿಂದ. ಮಧ್ಯೆ ಏನು ಟಾರ್ ರೋಡು ಸಿಮೆಂಟ್ ರೋಡು ಇಲ್ಲ, ಕಾಡು ದಾರಿ, ಎರಡು ನದಿ ದಾಟಬೇಕು, ಮಧ್ಯೆ ಎರಡು ಚಿಕ್ಕ ನದಿಗಳನ್ನು ದಾಟಿಕೊಂಡು ಆ ಕಡೆ ಹೋಗಬೇಕು. ಒಂದು ದಿವಸ ಪ್ರವಚನ ತಪ್ಪಿಸ್ತಿದ್ದಿಲ್ಲಂತೆ, ಎಂಥ ಶ್ರದ್ಧೆ ಇತ್ತು ಅವರಿಗೆ. ಅಂತ ಜ್ಞಾನಕಾರ ಶ್ರದ್ಧೆ ಯಾತಕ್ಕೆ ಬಂತು ಅಂದ್ರೆ, ಮುಂದೆ ಮಧ್ವಾಚಾರ್ಯದ ಮಗ ಹುಟ್ಟೋದು ಪ್ರಿಪರೇಷನ್ ಆಗ್ತಾ ಇದೆ ಪಾಪ ಅವರಿಗೆ. ಸ್ವಲ್ಪ ದಿವಸ ಪ್ರವಚನ ಮಾಡಿ ಮಾಡಿ ಅಂತ ಒಂದಿಷ್ಟು ಯೋಚನೆ ಮಾಡಿದ್ರಂತೆ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ತತ್ವ ಹೇಳ್ತಾ ಇದ್ದೇನೆ, ಪ್ರವಚನ ಮಾಡ್ತಾ ಇದ್ದೇನೆ, ಆದರೆ ಒಂದು ವಿಷಯ ನನಗೆ ಸಂಶಯ ಇದೆ ಅಂತ ಅನ್ಕೊಂಡ್ರಂತೆ. ಎಷ್ಟು ಪ್ರಾಮಾಣಿಕವಾಗಿ ಯೋಚನೆ ಮಾಡ್ತಿದ್ದಾರೆ. ಹೇಳೋರು ಏನಕ್ಕೆ, ಹೇಳೋರ್ ಪ್ರಶ್ನೆ ಕೇಳಿದ್ರೆ ನಾವು ಸಕ್ಸಸ್ಫುಲ್ ಅಲ್ಲ. ನಮ್ಮ ಮನಸ್ಸು ಒಪ್ಪಬೇಕು ಆಮೇಲೆ ಪ್ರವಚನ ಮಾಡಿ. ನನ್ನ ಮನಸ್ಸು ಒಪ್ಪದೆ ಹೋದ್ರೆ ಪ್ರಯೋಜನ ಇಲ್ಲ. ಮನಸ್ಸು ಒಪ್ಪಿಗೆ ಆಗ್ತಾ ಇಲ್ಲ ಅವರಿಗೆ. ನೈರ್ಗುಣ್ಯವಾದಿಷು ಜನೇಷ್ವಪಿ ಸಾಗ್ರಹೇಶು, ಬ್ರಹ್ಮ ನಿರ್ಗುಣ ಅಂತ ಎಷ್ಟೋ ಜನ ಹೇಳ್ತಿದ್ದಾರೆ. ನಾನು ಶಾಸ್ತ್ರ ಓದ್ತಾ ಇದ್ದೇನೆ, ದೇವರು ಗುಣಪೂರ್ಣ ಅಂತ ಹೇಳ್ತಾ ಇದೆ ಶಾಸ್ತ್ರ. ಅನೇಕ ಭಕ್ತವರು ಹೇಳ್ತಾ ಇದ್ದಾರೆ ನಿರ್ಗುಣ ನಿರ್ಗುಣ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಹೇಗೆ ಕೂಡಿಸೋದು ಅಂತ ಗೊಂದಲ ಬರ್ತಾ ಇದೆ ಅವರಿಗೆ. ಇಗ್ನೋರ್ ಮಾಡ್ತಾ ಇಲ್ಲ, ಗೊಂದಲ ಬರ್ತಾ ಇದೆ. ಏನ್ ಮಾಡಬೇಕು ಈಗ? ದೇವರು ಸಗುಣ ಹೌದು, ನಿರ್ಗುಣ ಅಂತ ವ್ಯಾದಲ್ಲೂ ಬರುತ್ತೆ ಎಷ್ಟೋ ಕಡೆಗೆ. ಕೇವಲೋ ನಿರ್ಗುಣಶ್ಚ, ಹೇಗೆ ಹೊಂದಿಸ್ಬೇಕಿದನ? ಹೇಗೆ ಹೊಂದಿಸ್ತಾ ಇದ್ದಾರೆ ಜನಗಳು, ಮನಸ್ಸಿಗೆ ಹಿಡಿಸ್ತಾ ಇಲ್ಲ ಅಂದ್ರೆ ಕಳಕಳಿಯ ಜಿಜ್ಞಾಸು ಆಗಿದ್ರು ಅವರು. ಬಹಳ ಇಂಪಾರ್ಟೆಂಟ್ ಅದು. ಕಳಕಳಿಯ ಜಿಜ್ಞಾಸವಾಗಿದ್ದಕ್ಕೆ ಅವತಾರ ಮಾಡಿದರೆ ಹೊರತು ವಾಯುದೇವರು ಕ್ಯಾಜುವಲ್ ಆಗಿದ್ದ ಕೊಟ್ಲಿಲ್ಲ. ಯೋಚನೆ ಮಾಡ್ತಾರೆ ಮಾಡ್ತಾರೆ ಗೊತ್ತಾಯ್ತು, ನನಗಿದು ಸಾಲ್ವ್ ಮಾಡಕ್ ಬರೋದಿಲ್ಲ, ತೀರ್ಮಾನ ಮಾಡಿಕೊಂಡ್ರು. ನನಗೆ ಉತ್ತರ ಸಿಗೋದಿಲ್ಲ, ಹಾಗಿದ್ರೆ ಉತ್ತರ ಯಾರಾದರೂ ಕೊಡಬೇಕು, ಅಂತವ್ರ ಹತ್ರ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಯೋಚನೆ ಶುರುವಾಯಿತು, ನನಗೆ ಇಬ್ರು ಗಂಡು ಮಕ್ಕಳಿದ್ರು, ಅವರಿಬ್ರು ಇಲ್ಲ ನೋಡಿ ಸಂಸಾರದ ಕಥೆ ಹೇಗಿದೆ. ಪಾಪ ಅವರು ಇಬ್ರು ಗಂಡು ಮಕ್ಕಳು ಹುಟ್ಟಿದ್ರಂತೆ, ಚಿಕ್ಕಂದಲ್ಲೇ ಮೃತರಾಗಿಬಿಟ್ಟಿದ್ರಂತಾಗಲಿ. ಒಬ್ಬ ಹೆಣ್ಣು ಮಗಳಿದ್ದಾಳೆ ಅಷ್ಟೇ, ಹೆಣ್ಮಗಳಿದ್ದಾಳೆ, ನನ್ನ ಸಂತಾನ ಗಂಡು ಸಂತಾನ ಇಲ್ಲ, ಗಂಡು ಸಂತಾನನೂ ಆಗಬೇಕು, ನನಗೆ ಜ್ಞಾನನೂ ಬರಬೇಕು, ಇದಕ್ಕೇನು ಮಾಡಲಿ ಅನ್ಕೊಂಡ್ರಂತೆ. ಯೋಚನೆ ಮಾಡ್ತಾ ಇದ್ದಾರೆ. ಆ ಯೋಚನೆ ಅರ್ಥ ಮಾಡಿಕೊಂಡ್ರೆ ನಮಗೆಲ್ಲ ಹೊಸ ಬೆಳಕು ಬಿಡುತ್ತದೆ ಅಂತ ಮಾತದು. ಸತ್ತ ಮೇಲಲ್ಲ, ಗೇಟ್ ಪಾಸ್ ಕೊಡೋ ಮಕ್ಕಳು ಇರ್ತಾರೆ ಪಾಪ. ಈ ಕಥೆ ಎಷ್ಟು ಪುಣ್ಯಕರವಾದ ಕಥೆ ಇದು. ಮಕ್ಕಳು ಅಂತ ಹೇಳಿದ್ರೆ ತಂದೆ ತಾಯಿಗಳು ಮಕ್ಕಳನ್ನ ತಾವು ಬೆಳೆಸ್ತಾರೆ, ವಯಸ್ಸಾಗ್ತದೆ ಮಕ್ಕಳು ಮಕ್ಕಳು ತಾವು ನೋಡ್ಕೋಬೇಕು. ಬಿಡುತ್ತದಂತ ಮಾತದು. ತ್ರಾತಾಯೇವ ನರಕಾತ್ ಸಹಿ ಪುತ್ರ ನಾಮ ಮುಖ್ಯಾವನಂ ನ ಸುಲಭಂ ಪುರುಷಾದ ಪೂರ್ಣಾತ್ ತಸ್ಮಾತ್ ಸಮಸ್ತವಿದಪತ್ಯಮವದ್ಯಹೀನಂ ಕರಾಕೃತಿ ಲಭೇಮಹಿ ಕೈರೂಪಾಯೈಹಿ. ಹೀಗೆ ಅಂದುಕೊಂಡ್ರಂತೆ, ನನಗೊಬ್ಬ ಮಗ ಬೇಕು, ಆ ಮಗ ಎಂಥದ್ದು ಮಗ ಹುಟ್ಟಬಾರದು. ತ್ರಾತಾಯೇವ ನರಕಾತ್ ಸಹಿ ಪುತ್ರ ನಾಮ, ನಮ್ಮ ನರಕದಿಂದ ಕಾಪಾಡಬೇಕು ಅಂತ ಮಗ ಹುಟ್ಟಬೇಕು ಅನ್ಕೊಂಡ್ರಂತೆ. ಇವತ್ತು ರಿಟೈರ್ ಆದ್ಮೇಲೆ ಕಾಪಾಡೋದಿಲ್ಲ, ಅರೆ ನರಕಕ್ಕೆ ಸತ್ತ ಮೇಲಲ್ಲ, ಗೆಟ್ಔಟ್ ಗೇಟ್ ಪಾಸ್ ಕೊಡೋ ಮಕ್ಕಳು ಇರ್ತಾರೆ ಪಾಪ. ಈ ಕಥೆ ಎಷ್ಟು ಪುಣ್ಯಕರವಾದ ಕಥೆ ಇದು. ಮಕ್ಕಳು ಅಂತ ಹೇಳಿದ್ರೆ ತಂದೆ ತಾಯಿಗಳು ಮಕ್ಕಳನ್ನ ತಾವು ಬೆಳೆಸ್ತಾರೆ, ವಯಸ್ಸಾಗ್ತದೆ ಮಕ್ಕಳು ತಾವು ನೋಡ್ಕೋಬೇಕು. ರೀತಿಗೆ ಬಂದಿತ್ತು, ಅವರು ತಪಸ್ ಮಾಡಿದ್ದು ಕಪಿಲನಾಮ ಭಗವಂತ ಹುಟ್ಟಿದ. ಪಾಂಡರಾಜನಿಗೆ ಬಂದಿತ್ತು, ಆ ತಪಸ್ ಮಾಡಿದ್ದಕ್ಕೆ ಭೀಮಸೇನ ಹುಟ್ಟಿದ, ಪಾಂಡವರು ಹುಟ್ಟಿದರು. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾಹ ಯತ್ಸೇವಯ ಗುಣಗಣಾಢ್ಯ ಅಪತ್ಯ ಮಾಪು ತಂಪೂರ್ಣ ಸದ್ಗುಣತನು ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಇದರ ಪುರಾಣ ಪುಣ್ಯಕತೆ ಕೇಳಿದಾಗ ಭಾಗ್ಯ ಇದು ಒಂದು. ಇವತ್ತು ನಮ್ಮ ಜನಗಳು ಪುರಾಣ ಯಾತಕ್ಕೆ ಕೇಳಬೇಕು ಅಂದ್ರೆ ಆ ಸಮಯಕ್ಕೆ ಉಪಯೋಗ ಬರುತ್ತದೆ, ಅವತ್ ಕೇಳಕ್ಕಾಗೋದಿಲ್ಲ. ಮೊದಲು ತಯಾರಾಗಿಬಿಟ್ಟರೆ ತಕ್ಷಣ ಉತ್ತರ ಸಿಗ್ತದೆ. ಪರೀಕ್ಷೆಯ ಪುಸ್ತಕ ಒಳ್ಳೆ ಚಾನ್ಸ್ ಇಲ್ಲ, ಮೊದಲು ಓದಿರಬೇಕು, ಅಲ್ಲಿ ಉಪಯೋಗ ಬರುತ್ತದೆ. ಇವತ್ತು ನಮ್ಮ ಜೀವನ ಪರೀಕ್ಷೆ ಇದ್ದಾಗ ಲೆಕ್ಕ, ನಾವೇನು ಕೇಳಿರ್ತೇವಲ್ಲ ಒಳ್ಳೆ ಸಮಯಕ್ಕೆ ಉಪಯೋಗ ಬರುತ್ತೆ. ಮಕ್ಕಳಾಗಬೇಕು, ಯಾರ್ಯಾರು ಮಕ್ಕಳಾದ್ರು ಏನು ಮಾಡಿದ್ದಕ್ಕೆ ಮಕ್ಕಳಾದ್ರು ಯೋಚನೆ ಮಾಡಬೇಕು. ಇವತ್ತು ಮಕ್ಕಳು ಕೇಳಿರೋದಿಲ್ಲ, ಆದ್ದರಿಂದ ಅವನು ಏನೋ ಓದಿಸ್ಬಿಟ್ಟಿರ್ತಾರೆ ಪಾಪ. ಅವನು ವಯಸ್ಸಾಗುತ್ತೆ, ಮುಂದೆ ಮದುವೆನ ಆಗುತ್ತೆ, ಮಕ್ಕಳಾಗೋದಿಲ್ಲ, ಏನು ಮಾಡಬೇಕು ಯೋಚನೆ ಗೊತ್ತಿಲ್ಲ ಅವನಿಗೆ. ಈ ಬೆನ್ನು ಇನ್ನು ಅಂತ ಗಟ್ಟಿಬಿಡ್ತಾರೆ ಕೊನೆಗೆ, ಇಷ್ಟೇ ಆಗೋದು. ಶಾಸ್ತ್ರ ಕೇಳಿದ್ರೆ ತಕ್ಷಣ ಅವನು ತಿರುಪತಿಗೋ ಉಡುಪಿಗೋ ಮಂತ್ರಾಲಯಕ್ಕೋ ಅಂತಲ್ಲಿ ಹೋಗಿ ಸೇವೆ ಮಾಡ್ತಿದ್ದ. ನಮಗೆ ಪ್ರಾಬ್ಲಮ್ ಬಂದಾಗ ಸಿಗೋದಿಲ್ಲ, ಮೊದಲು ತಯಾರಾಗಿರಬೇಕು. ಅದನ್ನ ಬಂಗಾರ ಎಲ್ಲಿ ಸಿಗ್ತದೆ, ಬೆಳ್ಳಿ ಎಲ್ಲಿ ಸಿಗ್ತದೆ, ಮೊದಲು ಯೋಚನೆ ಮಾಡಿರ್ತಾನೆ, ತಗೊಳಕ್ ಬರುತ್ತದೆ. ಹುಡುಕೊಂಡು ಅವತ್ತೇ ಹೋಗಿಬಿಟ್ರೆ ಮಿಸ್ಗೈಡ್ ಆಗೋ ಚಾನ್ಸ್ ಇರ್ತದೆ. ಪುರಾಣ ಹೇಳಿದ್ದರ ಫಲ, ಅದಕ್ಕೆ ಕರ್ದಮರು ಪರಾಶರರು ಪಾಂಡುರಾಜ ಯಾವ ನಾರಾಯಣನ ಸೇವೆ ಮಾಡಿ ಅಂಥ ಸಂತತಿ ಪಡೆದ್ರಲ್ಲ, ಅಂಥ ಸಂತತಿ ನಾನು ಯಾಕೆ ಪಡಿಬಾರದು ಅಂತ ತೀರ್ಮಾನ ಮಾಡಿದ್ರೆ. ಅದಕ್ಕೊಂದು ಬೇರೆ ಕಡೆ ಹೇಳ್ತಾರೆ, ಪಾಂಡುರಾಜನಿಗಿಂತ ಈತನಿಗಿಂತ ಬುದ್ಧಿ ಯಾತಕ್ಕೆ ಬಂತು ಅಂದ್ರೆ, ಇವರ ಅಂತ್ಯಂತವನಲ್ಲ, ಇವನೇ ಪಾಂಡುರಾಜನಾಗಿದ್ದವನು ಅಂತ ಒಂದು ಭಾಗ ಉಂಟು ಪುರಾಣದಲ್ಲಿ ಹೇಳುತ್ತಾರೆ. ಮಧ್ಯೆಯರು ಸಾಮಾನ್ಯರಲ್ಲ, ಪಾಂಡುರಾಜನ ಅವತಾರವೇ ಇವಳು, ಕುಂತಿಯೇ ವೇದವತಿಯಾಗಿದ್ದವಳು ಅಂತ ಕೆಲವು ವಾಕ್ಯಗಳು ಉಂಟು. ಅದು ಒಪ್ಪಲೇಬೇಕು, ಬೇರೆ ಇಂಥ ಮಕ್ಕಳು ಸಾಮಾನ್ಯ ಹುಟ್ಟಿಬಿಡ್ತಾರಾ? ಪರಾಭಾನ್ ಮರುತ್ತೆ ಹುಟ್ಟಿ ಬಂದಿದ್ದ, ಅದಕ್ಕೆ ಆಚಾರ್ಯ ಹುಟ್ಟಲಕ್ಕೆ ಅನುಕೂಲವಾಯಿತು. ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ, ನಾರಾಯಣನ ಹತ್ರ ಹೋಗೋಣ, ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಇವತ್ತಿಗೂ ಕೂಡ ತುಂಬಾ ಜನಕ್ಕೆ ಮಧು ಇದೆ, ಕೆಲವು ಶ್ಲೋಕಗಳನ್ನ ಕೆಲವಕ್ಕೆ ಉಪಯೋಗಿಸಿಕೊಳ್ಳಿ ಅಂತ ಕೊಡ್ತಾರೆ. ಮಾದೂರು ಸ್ವಾಮಿಗಳು ವಿಷ್ಣು ತೀರ್ಥರು 16 ಸರ್ಗ ಸುಮಧ್ವ ವಿಜಯಕ್ಕೆ ಫಲಶ್ರುತಿ ಅಂತ ಬರೀತಾರೆ. ಮೊದಲನೇ ಸರ್ಗ ಓದಿದ್ರೆ ಏನ್ ಫಲ ಆಗುತ್ತೆ, ಎರಡನೇ ಸರ್ಗಕ್ಕೆ ಏನ್ ಫಲ, ಮೂರನೇ ಸರ್ಗಕ್ಕೆ ಏನ್ ಫಲ ಅಂತ ಫಲಶ್ರುತಿ ಬರೀತಾರೆ. ಸುಮಧ್ವ ವಿಜಯ ಪ್ರಮೇಯ ಫಲಮಾಲಿಕ ಅಂತ ಹೆಸರಿಟ್ಟಿದ್ದ, ಬಹಳ ಇಂಪಾರ್ಟೆಂಟ್ ಅದು. ಅದೇ ರೀತಿ ನಮ್ಮಲ್ಲಿ ಕೆಲವು ಶ್ಲೋಕಗಳನ್ನ ಇದಕ್ಕೆ ಉಪಯೋಗಿಸಿದ್ರೆ ಫಲ ಸಿಗುತ್ತೆ ಅಂತ ಉಂಟು. ಸರ್ಗಗಳು ಆಗೋದಿಲ್ಲದ ಹೋದ್ರೆ ಶ್ಲೋಕಗಳಾದ್ರೂ ಹೇಳಿ. ಯಾರಿಗೆ ಸಂತತಿ ಬೇಕಿದೆಯೋ ಅವರು ಪೂರ್ವೇಪಿ ಕರ್ದವ ಪರಾಶರ ಪಾಂಡು ಮುಖ್ಯ ಅನ್ನೋ ಶ್ಲೋಕನ 100 ದಿವಸಕ್ಕೆ ಹೇಳ್ತಾ ಇದ್ರೆ ಒಳ್ಳೆ ಸಂತತಿ ಹುಟ್ಟುತ್ತದೆ ಅಂತ ಹೇಳುತ್ತಾರೆ. ಬಹಳ ಮುಖ್ಯ ಅದು. ಇನ್ನು ಅಂತ ಅದೇ ರೀತಿಯಲ್ಲಿ ಮದುವೆ ಆದ್ರಲ್ಲ, ಮಧ್ಯೆಯವರು ಮದುವೆ ಆದರು, ಆ ಮಧ್ಯೆ ಆ ಶ್ಲೋಕ ನಿತ್ಯ ಹೇಳ್ತಾ ಇದ್ರೆ ಮದುವೆ ಆಗ್ತದೆ ಮಕ್ಕಳಿಗೆ, ಅದು ನಡೀತದೆ. ಅನೇಕರಿಗೆ ಹೇಳಿದಾಗ ಕೆಲಸ ಆಗಿದೆ ಅವರಿಗೆ, ಪಾಪ ಅವರಿಗೆ. ಅದು ಮಧು ವಿಜಯ ಅಂದ್ರೆ ಸಾಮಾನ್ಯ ಗ್ರಂಥ ಅಲ್ಲ, ಅದು ಅಪೂರ್ವವಾದಂಥ ಸಿದ್ಧಿ ಇರತಕ್ಕಂಥ ಗ್ರಂಥ. ಅದು ನೆನಪಿಟ್ಟುಕೊಂಡಿದ್ರೆ ನಾವು ಕೇಳೋದ್ರಿಂದ ಎರಡೆರಡು ಪ್ರಯೋಜನ ಉಂಟು. ಕೇಳಿ ಮಧ್ವಾಚಾರ ಪರಿಚಯ ಮಾಡಿಕೊಡದೆ ಒಂದು ಕಡೆಗೆ ನಮ್ಮ ನಿತ್ಯ ಜೀವನದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೂ ಕೂಡ ಒಳ್ಳೆ ದಾರಿ ತೋರಿಸ್ತಕ್ಕಂಥ ಗ್ರಂಥ ಅದು. ನಾರಾಯಣ ಎಲ್ಲಿದ್ದಾನೆ? ನಿತ್ಯ ಅನಂತೇಶ್ವರ ದೇವರಿದ್ದಾರೆ, ಅಲ್ಲಿ ಹೋಗಿ ಸೇವೆ ಶುರು ಮಾಡಿಬಿಟ್ರಂತೆ. ಇಲ್ಲಿ ಒಂದು ಸ್ಪಷ್ಟೀಕರಣ ಕೊಡ್ತಾರೆ. ನೀವು ಅನಂತೇಶ್ವರನ ಅನೇಕರು ಆ ಕವಚ ಹಾಕಿದ ನೋಡಿರ್ತೀರಷ್ಟೇನೆ, ಕವಚ ತೆಗೆದ ನೋಡಿದ್ರೆ ಅದು ಮೂರ್ತಿ ಅಲ್ಲ, ಲಿಂಗಾಕಾರ ಇರೋದಲ್ಲಿ. ದೊಡ್ಡ ಶಿವಲಿಂಗ ಇದೆ ಇದ್ದಾಗಿದೆಯಾ ಹೊರತದು ಮೂರ್ತಿ ಇಲ್ಲ ಅಲ್ಲಿ. ಮುಂದೆ ಕವಚ ಹಾಕ್ತಾರೆ ನೋಡಿರ್ತಾರೆ ಅದು ಮೂರ್ತಿ ಅಂತ ತಿಳ್ಕೊಂಡ್ಬಿಡ್ತೀರ ಅಷ್ಟೇ, ಮೂರ್ತಿ ಅಲ್ಲ ಲಿಂಗಾಕಾರ ಇರೋದು. ಅದೇ ಏನ್ ತಿಳ್ಕೊಂಡ್ಬಿಟ್ರು ಆ ಶಿವಲಿಂಗ ಅಂತ ತಿಳ್ಕೊಂಡ್ಬಿಟ್ರು ಕೊನೆಗೆ. ಅದು ಶಿವಲಿಂಗ ಅಲ್ಲ, ಲಿಂಗಾಕಾರದ ವಿಷ್ಣು ಆಗಿದ್ದಾನೆ ಅಂತ ಹೇಳಿದ್ರು. ವಾದಿರಾಜ ಸ್ವಾಮಿಗಳು ಬರೀತಾರೆ ಅನಂತೇಶ್ವರ ನಾರಾಯಣ ಲಿಂಗಾಕಾರದಲ್ಲಿದ್ದಾನೆ, ಅದು ಶಿವಲಿಂಗ ಅಲ್ಲ. ಮುಂದೆ ಚಂದ್ರಮೌಳೇಶ್ವರ ಇದ್ದಾನೆ, ಅದು ಶಿವಲಿಂಗ, ಅದು ಶಿವ. ಮುಂದೆ ಶಿವ, ಹಿಂದೆ ಅನಂತೇಶ್ವರ, ಅದು ಮುಂದೆ ಹಿಂದೆ ಎರಡು ಗುಡಿಗಳು, ವಿಚಿತ್ರ ಗುಡಿಗಳು. ಮುಂದೊಂದು ಗುಡಿ, ಹಿಂದೊಂದು ಗುಡಿ. ಮುಂದೆ ಇರೋದು ಶಿವ, ಹಿಂದೆ ಇರೋದು ನಾರಾಯಣ. ವಿಜಯದಾಸ ಹೇಳ್ತಾರೆ, ಭಕ್ತ ಜನ ಮುಂದೆ, ನೀನವರ ಹಿಂದೆ. ಭಕ್ತರು ಶಿವ ಮುಂದೆ, ನಾರಾಯಣ ತಾನು ಹಿಂದಿದ್ದಾನೆ ಅಂತ. ನಾವು ಹಿಂದೆ ಮಾಡಿಬಿಟ್ಟಿವಿ, ಅದೇ ಪದಿತಿ. ಹಾಗೂ ಹಿಂದಿದ್ದಲ್ಲ ಅಂತ ಹಿಂದೆ ಬಿಟ್ಬಿಡ್ತೇವೆ, ಪದಿತಿ ಆಗ್ತದೆ ಅಷ್ಟೇ. ಹಿಂದಿರೋದು ಕಾಪಾಡಲಿಕ್ಕೆ ಹೊರತು ಏನೋ ಮಾಡ್ಲಿಕ್ಕಲ್ಲ. ಅದಕ್ಕೋಸ್ಕರವ ಎರಡೇ ಶಿವಲಿಂಗ ಒಂದೇ ಕಡೆ ಹಾಕಿರ್ಬೇಕು ಕಾರಣನೇ ಇಲ್ಲ. ಅದು ವಿಷ್ಣುಲಿಂಗ, ಅದು ಶಿವಲಿಂಗ. ಲಿಂಗಾಕಾರದಲ್ಲಿ ಆತಕ್ಕಿದ್ದಾನೆ ಅಂದ್ರೆ ಆ ಶಿವ ಮುಂದೆ ಶೇಷ ಪದವಿಯು ಬರ್ತಾನೆ, ಅನಂತೇಶ್ವರ ಅಂತ ಅದಕ್ಕೆ ಹೆಸರು. ಲಿಂಗಾಕಾರದ ಶಿವನನ್ನ, ಶಿವ ತಾನು ಲಿಂಗಾಕಾರ ವಿಷ್ಣುವನ್ನು ಆರಾಧನೆ ಮಾಡಿ ಶೇಷ ಪದವಿ ಪಡಿತಾನೆ, ಸೂಚನೆ ಮಾಡ್ಲಿಕ್ಕೆ ಹಾಕುತ್ತಿದ್ದಾನೆ ಅಂತ ಪರಮಾತ್ಮ. ದೊಡ್ಡ ಪರಶುರಾಮ ದೇವರೇ, ನಿಜವಾಗಿ ಹೇಳಬೇಕು ಅಂದ್ರೆ ಅನಂತೇಶ್ವರ ಅಂತ ಪರಶುರಾಮ ದೇವರು ಅಂತ ಅರ್ಥ. ನೀವು ಉಡುಪಿ ಅನಂತೇಶ್ವರ ಎಂಟರ್ ಆಗ್ತಿರಲ್ಲ, ಎಡಗಡೆ ದೊಡ್ಡ ಚಿತ್ರ ಇದೆ ನೋಡ್ಬೇಕಾದ್ರೆ, ಅದು ಬರೋದು ಪರಶುರಾಮ ದೇವರು ಕೂತಿರೋ ಚಿತ್ರ ಇದೆ, ಅದು ಪುರಾಣದ ಚಿತ್ರ. ಅದು ಅಂದ್ರೆ ಅನಂತೇಶ್ವರ ಸಾಕ್ಷಾತ್ ಪರಶುರಾಮ ದೇವರು, ಅದು ಪರಶುರಾಮ ಕ್ಷೇತ್ರ. ಅದು ಉಡುಪಿ ಅಂದ್ರೆ ಮಣ್ಣಿನ ಭೂಮಿ ಅಲ್ಲ, ಅದು ಅದು ಬ್ರಜದ ಪೀಠ ಅಂತ ಕರೆದಿದ್ದಾರೆ, ಬೆಳ್ಳಿಯ ಭೂಮಿ. ಅದು ರಾಮಭೋಜ ಅಂತಕ್ಕಂಥ ರಾಜ ಯಜ್ಞ ಮಾಡಬೇಕಕ್ಕೋಸ್ಕರವಾಗಿ ಮಾಡಿಸಿದ ಒಂದು 5 ಯೋಜನ ದೂರದ ಬೆಳ್ಳಿ ಪೀಠ. ಅದು ರಜತ ಪೀಠಪುರ ಅಂತ ಅದಕ್ಕೆ ಕರೀತಾರೆ, ರಜತ ಪೀಠಪುರ. ಅತ್ಯಂತ ಸಿದ್ಧಿ ಕೊಡತಕ್ಕಂಥ ಕ್ಷೇತ್ರ ಅದು. ನಮ್ಮ ಕಣ್ಣಿಗೆ ಮಣ್ಣಾಗಿ ಕಾಣುತ್ತೆ, ಅದಕ್ಕೆ ಉಳ್ಕೊಂಡಿಲ್ಲ, ಕಟ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರು ಅಷ್ಟೇನೆ. ನಮ್ಮ ಕಣ್ಣಿಗೆ ಮಣ್ಣಾಗಿ ಯಾತಕ್ಕೆ ಕಾಣುತ್ತೆ.